ಕ್ಲಾಸಲ್ಲಿ ಗಲಾಟೆ ಮಾಡಿದ ಹುಡುಗ ಅವನು, ಅವನ್ ಪೇಪರ್ ಸಿಕ್ಬಿಟ್ಟಿದೆ ಈಗಾಗ್ಲೇ. ಅಥವಾ ತನ್ನ ಪಕ್ಕದ ಮನೆಯವನ ಮಗನ ಹುಡುಗ, ಅವರವ್ರಿಗೆ ದಿವಸ ನೀರಿಗೆ ಜಗಳ ಇದ್ದಿದ್ದೇನೆ, ಅವನ್ ಮಗನ ಪೇಪರ್ ಸಿಕ್ಬಿಟ್ಟಿದೆ, ಎಷ್ಟು ಖುಷಿ ಗೊತ್ತ ಅವನಿಗೆ. ಈಗ ಇವಾಗ ಫೇಲ್ ಮಾಡಿಬಿಟ್ರೆ ಇಲ್ಲ, ಇಲ್ಲ ಅದು ಸಂಬಂಧನೇ ಇಲ್ಲ, ನಮ್ಮ ಜಗಳ ನಮ್ಮ ಜಗಳ ಅಷ್ಟೇನೆ. ಅದಕ್ಕೋಸ್ಕರ ವಿದ್ಯಾರ್ಥಿಯ ಜೀವನ ಹಾಳು ಮಾಡುವ ಸಾಧ್ಯತೆ ಇದೆ. ಅವ್ರು ತಪ್ಪಾದ್ರೆ ಗೆಟೌಟ್ ಅಂತ ಹೇಳ್ತಾವೆ ಅಲ್ಲ, ಶಿಕ್ಷೆ ಕೊಡೋಣ. ಇದಲ್ಲ ಪ್ರಸಂಗ, ಅದು ಈ ಪ್ರಸಂಗನೇ ಅಲ್ಲ. ಅದನ್ನ ಗೆಲ್ತಾರಲ್ಲ ಅದು ಅದೇಷ್ಟ ಸರ್ವಭೂತಾನ, ಅದು ತಪ್ಪಿಗೆ ಶಿಕ್ಷೆ ಇರಲಿ ತಪ್ಪಲ್ಲ. ಯಾವ್ದೋ ತಪ್ಪು ಯಾವ್ದೋ ಶಿಕ್ಷೆ ಕೊಟ್ಟರೆ ತಪ್ಪದು, ಯಾರೋ ಎಂದೋ ಮಾಡಿದ್ದ ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಅಂದ್ರೆ ಬಹಳ ತಪ್ಪದು. ಅದಕ್ಕೆ ಅವಕಾಶವೇ ಇದೆ. ಈ ರೀತಿ ಯೋಚನೆ ಮಾಡ್ಬೇಕು, ಎರಡರ್ಥ ಇದೆ, ದ್ವೇಷವನ್ನೇ ಮಾಡಬಾರದು ಒಂದರ್ಥ, ಇನ್ನೊಂದರ್ಥ ದ್ವೇಷಗಳ ಮೇಲೆ ದ್ವೇಷ ಮಾಡಲೇಬೇಕು, ಆದರೆ ಅದು ಲೆಕ್ಕಾಚಾರ ತಪ್ಪಿರಬಾರದು. ಯಾವುದೋ ದ್ವೇಷಕ್ಕೆ ಏನೋ ಮಾಡದ ಅಂತ ಹೇಳಿದ್ರೆ ತುಂಬಾ ತಪ್ಪಾಗತ್ತೆ, ಅದು ಇನ್ನೊಂದರ್ಥ. ಅದು ಮುಂದೆ ಬರುತ್ತೆ ಅದೆಲ್ಲ ಕೂಡ. ಅದ್ವೇಷ್ಟ ಸರ್ವಭೂತಾನ, ರಾಮದೇವರು ಹೇಳೋದು ಹಾಗೆ, ಅಭಯಂ ಸರ್ವಭೂತೇಭ್ಯ ದದಾಮೇತದ್ ವ್ರತಂ ಮಮ. ನಾನು ಕೆಲವರಿಗೆ ರಕ್ಷಣೆ ಕೊಡ್ತೇನೆ ಅಂತ ರಾಮದೇವರು ಹೇಳೋದಿಲ್ಲ, ಸಮಸ್ತ ಪ್ರಾಣಿಗಳಿಗೂ ರಕ್ಷಣೆ ಕೊಡ್ತೇನೆ. ಆಗ ನಮಗೆ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ಮೈತ್ರ. ಅದಕ್ಕೆ ಆಚಾರಾರ್ಥ ಬರೀತಾರೆ, ರಾಯರು ತಿಳಿಸ್ತಾರೆ, ಅವನು ಮೈತ್ರಿ ಭಾವ ಹೊಂದಿರ್ತಾನೆ, ಆ ದ್ವೇಷ ಇಲ್ಲ, ನ್ಯೂಟ್ರಲ್ ಆಗಿದ್ದು ಬಿಟ್ರೆ ಈ ಕಲ್ಲು ಬಂಡೆ ಎಲ್ಲ ಇದೆ, ನಮ್ಮ ಮೇಲೆ ಏನು ದ್ವೇಷ ಇಲ್ಲ ಅವಕ್ಕೆ, ಕಲ್ಲು ಬಂಡೆ ಮರ ಗಿಡಗಳು ನಮ್ಮಲ್ಲಿ ಏನು ದ್ವೇಷ ಇಲ್ಲ, ಅಷ್ಟೇ ಸೇಟು ಪ್ರೀತಿನೂ ಇಲ್ಲ ಅವಕ್ಕೆ, ಜಾತಕ್ಕೆ ಅಂದ್ರೆ ಧ್ಯಾನನೇ ಇಲ್ಲ ಅದಕ್ಕೆ. ಹಾಗಿದ್ದು ಬಿಟ್ರೆ ನೆಗೆಟಿವ್ ಕ್ವಾಲಿಟಿ ಆಗಬಾರ್ದು, ದ್ವೇಷ ಇಲ್ಲ ನೆಗೆಟಿವ್ ಕ್ವಾಲಿಟಿ ಆಗಬಾರ್ದು. ಕಷ್ಟ ಮೈತ್ರ ಅಂತ ಹೇಳಿದೆ, ಪಾಸಿಟಿವ್ ಕ್ವಾಲಿಟಿ, ದ್ವೇಷ ಇರಬಾರದು ಅಲ್ಲ ಪ್ರೀತಿನೂ ಇರಲಿ ಅಂತ ಹೇಳಿ, ದ್ವೇಷ ಇರಬಾರದು ಪ್ರೀತಿನೂ ಇರಲಿ. ಈ ಮಾತಿನೊಳಗೆ ಯಾವ ರೀತಿ ಸಾಧಿಸಬೇಕು, ಮೊದಲು ದ್ವೇಷ ಇರಬಾರದು ಅಂತ ಯಾತಕ್ಕೆ ಹೇಳಿದ್ದು ಅಂದ್ರೆ ಅದು ಹೆಚ್ಚು ನಮ್ಮಲ್ಲಿ ಕಾಣೋದು ಗುರುದೋಷ ಅದೇನೆ, ಪ್ರೀತಿಗಿಂತ ಹೆಚ್ಚು ದ್ವೇಷದೇ ನಮ್ಮ ಸಮಸ್ಯೆ, ಆದ್ದರಿಂದ ಅದನ್ನು ಬಿಡಿ ಅಂತ ಪರಮಾತ್ಮ ಹೇಳಿದ. ಆಮೇಲೆ ಸುಮ್ಮನೆ ಕೂಡಬೇಡಿ, ಮೈತ್ರ ಆಟ ಆಡ್ಲಿಕ್ಕೆ ಹೋಗಬೇಡ, ಫಸ್ಟ್ ಮಾತದು. ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಓದು, ನೆಕ್ಸ್ಟ್ ಮಾತದು. ಆಟ ಆಡ್ಲಿಕ್ಕೆ ಹೋಗಬೇಡ, ನೆಗೆಟಿವ್ ಬಿಟ್ಟುಬಿಡು, ಓದು ಪಾಸಿಟಿವ್ ಆಗಿದ್ದನ್ನು ಮಾಡು. ಆದ್ರಿಂದ ಅದ್ವೇಷ್ಟ ಸರ್ವಭೂತಾನಾಂ ಸರ್ವಭೂತಾನಾಂ ಮೈತ್ರ, ಅಲ್ಲಿಗೆ ಅರ್ಥ ಮಾಡಬೇಕು. ಮತ್ತೆ ಬರೀ ಮೈತ್ರ ಎಲ್ಲಿ ಮೈತ್ರ, ಸರ್ವಭೂತಾನಾಂ ಮೈತ್ರ, ಅದಕ್ಕೆ ಮಧ್ಯೆ ಇದೆ ಪದ, ಅದಕ್ಕೆ ದೇಹಲಿ ದೀಪನ್ಯಾಯ ಅಂತ ಹೇಳ್ತಾರೆ. ಮಧ್ಯೆ ಇದ್ದು ಬಿಟ್ರೆ ಈ ಕಡೆಗೆ ಅನ್ವಯ, ಆ ಕಡೆಗೆ ಅನ್ವಯ. ಅದ್ವೇಷ್ಟ ಸರ್ವಭೂತಾನಾಂ ಸರ್ವಭೂತಾನಾಂ ಮೈತ್ರ, ಮಿತ್ರಭಾವವನ್ನು ಹೊಂದಿದ್ದಕ್ಕೆ ಮೈತ್ರ ಅಂತ ಕರೀತಾರೆ. ಅದು ಒಂದರ್ಥ. ಇನ್ನೊಂದರ್ಥವನ್ನು ಭಾಗವತ ಪುರಾಣದಲ್ಲಿ ಹೇಳಿದ ಆಚಾರ್ಯ ಹೇಳ್ತಾರೆ, ಮೈತ್ರ ಅಂದ್ರೆ ಹೊಸ ಅರ್ಥವು, ಕುರಿಯಾದನ್ಯ ನಮಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಎಂದೊಂದು ಮಾತಿದೆ. ಕುರಿಯಾದನ್ಯ ನಮಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಇಲ್ಲಿ ಮಿತ್ರ ಅಂದ್ರೆ ಫ್ರೆಂಡ್ ಅಂತ ಅರ್ಥ ಅಲ್ಲ, ಸೂರ್ಯ ಅಂತ ಅರ್ಥ. ಮೈತ್ರ ಅಂದ್ರೆ ಏನು, ಸೂರ್ಯದೇವತಾಕವಾದ ಸೂರ್ಯದೇವತೆಯನ್ನ ಆರಾಧಿಸಿ ಆತನ ಒಳಗಿರತಕ್ಕಂಥ ನಾರಾಯಣನ ಆರಾಧನೆ ಮಾಡ್ತಾರಲ್ಲ, ಆ ಗಾಯತ್ರಿ ಮಂತ್ರಕ್ಕೆ ಆ ಹೆಸರು ಮಿತ್ರ ದೇವತಾಕ ಮಂತ್ರ ಅಂತ ಹೇಳ್ತಾರೆ. ಅಂದ್ರೆ ಜಪ ಮಾಡುವವನಿಗೆ ಮೈತ್ರ ಅಂತ ಕರೀತಾರೆ. ಕುರಿಯಾದನ್ನೆನ್ನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಆದ್ದರಿಂದ ಎಂಥ ಪ್ರಸಂಗ ಬಂದರೂ ಕೂಡ ಈ ಮೈತ್ರ ಅಂಬುದು ಸಂಧ್ಯಾ ವಂದನೆ ಹೇಳಿದ ಮಾತದ ಒಟ್ಟಿನ ಮೇಲೆ. ಅಂದ್ರೆ ಸಂಧ್ಯಾ ವಂದನೆ ಮಾತ್ರ ಯಾವ ಕಾರ್ಯವನ್ನು ಬಿಡಬಾರದು, ಅದನ್ನ ವಿಹಿತ ಕರ್ತವ್ಯ ವಿಹಿತ ಕಾರ್ಯ ಕರ್ಮಗಳನ್ನ ಬಿಡ್ತಾನೆ ಅಂದ್ರೆ ಅವನು ಭಕ್ತ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ. ಭಕ್ತ ಯಾವಾಗಲೂ ಏನ್ ಮಾಡ್ತಾನೆ, ಬೇಡ ಅಂದ್ರೆ ಕೆಲಸ ಮಾಡ್ತಾನೆ, ಅದು ವಿಶೇಷ. ಕೆಲವರು ಇರ್ತಾರೆ ತುಂಬಾ ಬೇಕಾದವರು ಸುಮ್ಮನೆ ಕೊಡಿ, ಆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ತುಂಬಾ ಬೇಕಾದವರು ಅಲ್ಲ ಅಂತ ಅರ್ಥ. ನನಗೆ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ರೆ ಬೇಕಾದವ್ರದ್ದು ಒಪ್ಕೊಂಡಾಗ ಲೆಕ್ಕ ನೀವೀಗ, ಇವಾಗ ನಿಮ್ಮ ಮನೆ ಬರೋದೇ ಇಲ್ಲ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬಿಟ್ಟೆ. ನನಗೇನೋ ಕೆಲಸ ಕೊಡದೆ ಹೋದ್ರೆ ಇನ್ನೊಂದು ನಿಮ್ಮ ಮನೆಯನ್ನು ಬರೋದೇ ಇಲ್ಲ. ಯಾಕೆ, ಪ್ರೀತಿ ಇರೋದ್ರಿಂದ. ಕೆಲವರು ಇರ್ತಾರೆ ಅವ್ರು ಬೇರೆಯವರು, ಕೆಲಸ ಕೊಟ್ರೆ ಮತ್ತೊಂದು ಬರೋದೇ, ಕೆಲಸ ಕೊಟ್ರೆ ಬರೋದಿಲ್ಲ ಅಂತ ಹೇಳೋರು ಬೇರೆ, ಇನ್ನೊಂದು ಕೆಲಸ ಕೊಟ್ರೆ ಎಂದೂ ಬರೋದಿಲ್ಲ ನಾನು. ಇವ್ರು ಎಂಥವ್ರು, ಬರೀ ತೋರಿಕೆಯ ಪ್ರೀತಿ ಇವರು, ಹುಡ್ದವ್ರದ್ದು ಆಗಲ್ಲ. ನೀವು ಕಷ್ಟಪಡ್ತಾ ಇದ್ದ ನಾನು ಸುಮ್ಮನೆ ಕೂತ್ರೆ ಅದೆಂಥ ಪ್ರೀತಿ ಅದು, ನಾನು ಮಾಡಲೇಬೇಕು. ಅದಕ್ಕೆ ಹೇಳ್ತಾರೆ ಮೈತ್ರ ಕರುಣ ಏವಚ, ಮುಂದಿನ ಮಾತು ಕರುಣ, ಕರುಣಾಳವಾಗಿರಬೇಕು. ಕರುಣಾಳವ ದೊಡ್ಡ ಗುಣ ಅದು ಒಂದು. ಮತ್ತು ರಾಘವೇಂದ್ರ ಸ್ವಾಮಿಗಳು ಮೊದಲಾದಂಥವ್ರು ಏನಾದರೂ ಕರುಣಾಳುಗಳಾಗದೆ ಹೋಗಿದ್ರೆ ಜಗತ್ತಿನ ಗತಿ ಏನಾಗ್ತಿತ್ತು ಲೆಕ್ಕ ಅಂತೆ. ಜಗನ್ನಾಥದಾಸರು ಬರಿತ ರಾಘವೇಂದ್ರ ಬಾರು ಅಂತ ಕರೀತ, ಕಾರುಣ್ಯ ವಾರಧಿಯೇ ಬಾರು ಅಂತ ಕರೀತ, ಕಾರುಣ್ಯ ವಾರಿಧಿಯೇ ಬಾರು, ಕರುಣಾ ಸಮುದ್ರರು ನೀವು ಅಂತ ಕರೀತ. ದೇವರನ್ನ ಕರುಣಾಸಂಧಿ ಅಂತಾನೆ ಹೆಸರಿಟ್ಬಿಟ್ಟಿದ್ದಾರೆ. ಕರುಣಾಸಂಧಿ, ದೇವರಿಗೆ ಎಲ್ಲಾ ಗುಣಗಳು ಇದ್ದು ಕರುಣೆ ಒಂದಿಲ್ಲದೆ ಹೋಗಿದ್ದಿದ್ರೆ ಜಗತ್ತಿನ ಎಲ್ಲರೂ ಹಾಳಾಗಿ ಬಿಡ್ತಾ ಇದೆ. ಆ ಕರುಣೆ ಇರೋದ್ರಿಂದ ಜಗತ್ತೆಲ್ಲ ಬದುಕ್ತಿರೋದು ಇವತ್ತಿನ ದಿವಸ. ದೊಡ್ಡವರು ಚಿಕ್ಕವರಿಗೆ ಲಿಂಕ್ ಮಾಡತಕ್ಕಂತ ಒಂದೇ ಒಂದು ಗುಣ ಅಂದ್ರೆ ಕರುಣೆ. ತಾಯಿ ಮಕ್ಕಳನ್ನು ಬೆಳೆಸಿಕ್ಕಿರೋ ಒಂದೇ ಒಂದು ಗುಣ ಕರುಣೆ, ಪ್ರೀತಿ ಅದು. ಅವರು ಅದಿಲ್ಲದೆ ಹೋದ್ರೆ ಎಂದೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮೈತ್ರ ಕರುಣ ಏವಚ. ಆಚಾರ್ಯ ದೇವರನ್ನು ಸ್ತೋತ್ರ ಮಾಡಬೇಕಾದ್ರೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ ಅಂತಾನೆ ಸ್ತೋತ್ರ ಮಾಡ್ತಾರೆ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ. ಭಕ್ತರು ಕೂಡ ಭಗವಂತ ಕರುಣಾಳು, ಭಕ್ತರು ಕರುಣಾಳುಗಳೇ. ಭಕ್ತರು ಕರುಣಾಳುಗಳಾಗದೆ ಹೋಗಿದ್ರೆ ಭಗವಂತನಿಗೆ ಇತರರ ಕಾಂಟ್ಯಾಕ್ಟ್ ಬರೋ ಚಾನ್ಸಸ್ಸೇ ಬರ್ತಿರಲಿಲ್ಲ. ಆದ್ದರಿಂದ ಮೈತ್ರ ಕರುಣ ಏವಚ, ನಮ್ಮಲ್ಲಿ ಏನಾಗಿದೆ ಗೊತ್ತಾಗುತ್ತೆ, ಮಠಮಾನ್ಯಗಳಿಗೆ ಹೋದಾಗ ಜನಗಳಿಗೆ ದೇವರಲ್ಲಿ ಭಕ್ತಿ ಯಾತಕ್ಕೆ ಬರೋದಿಲ್ಲ ಅಂದ್ರೆ ಅಲ್ಲಿ ಜನರಲ್ಲಿ ಸಾಮಾನ್ಯ ಕರುಣೆ ಇರೋದಿಲ್ಲ, ಎಕ್ಸೆಪ್ಷನ್ಸ್ ಇರ್ತಾರೆ. ಸಾಮಾನ್ಯ ಕರುಣೆ ಇರೋದಿಲ್ಲ, ದಪ್ಪು ಅಂತಾನೆ ಶುರು ಮೊದಲನೇ ಮಾತು. ಅವನ ತಳ್ಳು ಅಂತಾನೆ, ಊಟ ಕೂತ್ರೆ ಯಾರಿಗೆ ಆಟೋ ಡಿಎಪಿಸಿ ಕಳಿಸ್ಬಿಡ ಆ ಕಡೆಗೆ ಅಂತೆ. ಅವ್ರು ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾಗ ಅವರಿಗೆ. ಇವತ್ತೇನೋ ಬಂದೆ, ನೆಕ್ಸ್ಟ್ ಟೈಮ್ ಎಂದೆಂದೂ ಬರೋದಿಲ್ಲ ಸಂಕಲ್ಪ ಮಾಡಿ ಹೊರಟುಬಿಡ್ತಾನ. ಇವತ್ತೇನೋ ಗೊತ್ತಿಲ್ಲದೆ ಬಂದೆ, ನೆಕ್ಸ್ಟ್ ಟೈಮ್ ಬರೋದಿಲ್ಲ, ಯಾರ ಕರ್ರ ಅಲ್ಲಿ ಕರ್ರ ಬರೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಯಾತಕ್ಕೆ? ಕರುಣೆ ಇಲ್ಲ. ಇವತ್ತು ಅನೇಕ ಬೇರೆ ಧರ್ಮದ ಜನ ಯಾತಕ್ಕೆ ಹೋಗ್ತಾರೋ ಗೊತ್ತೇನು, ಎಷ್ಟು ಕರುಣೆಯಿಂದ ನೋಡ್ತಾರೋ ಅಲ್ಲಿಗೆ ಹೋಗ್ತೇವೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ನಾವೀಗ ದೇವರು ಕರುಣಾಳು, ಭಕ್ತರು ಕರುಣಾಳು ಅಂತ ಹೇಳೋದು ನಮ್ಮ ಮತ, ಆದ್ರೆ ಕರುಣೆ ಹೆಸರಲ್ಲಿ ಮಿಸ್ಸಿಂಗ್ ಇಲ್ಲಿ. ಆದ್ರೆ ಅಲ್ಲಿ ದೇವರನ್ನೇ ಸರಿಯಾಗಿ ಒಪ್ಪದೇ ಇರತಕ್ಕಂಥ ಮತಗಳಲ್ಲಿ ಕರುಣೆಯಿಂದ ಹೊತ್ತು ಟಾಪ್ ಪ್ರಯಾರಿಟಿ ಕೊಡ್ತಾರೆ, ಜನ ಆ ಕಡೆ ಹೊರಟುಬಿಡ್ತಾರೆ. ಮತ್ತು ನಮ್ಮ ಹಿಂದೂ ಧರ್ಮ ಅಥವಾ ನಮ್ಮ ಭಾಗವತ ಧರ್ಮ ಇವತ್ತೇ ಅನುಷ್ಠಾನದೊಳಗೆ ಕರುಣೆ ಟೋಟಲಿ ಮಿಸ್ಸಿಂಗ್. ಬೇರೆಯವ್ರ ಮೇಲೆಲ್ಲ, ಮನೆ ಮಕ್ಕಳ ಮೇಲೆ ಕರುಣೆ ಇಲ್ಲ. ಅಣ್ಣ ಮುಟ್ಟಿಬಿಟ್ಟಾಗ ದನ ಹೊಡೆದ ಹೊಡೆದಾಕ್ಬಿಡ್ತಾರೆ ಮಡಿಯಲ್ಲಿದ್ದಾಗ. ಮಡಿ ಮಾಡೋದಿಲ್ಲ, ಆ ವಿಚಾರ ಬೇರೆ. ಅಕಸ್ಮಾತ್ ಮಾಡಿದವನು ಮುಟ್ಟಿಬಿಟ್ಟ ಅಂದ್ರೆ ಅವನ ಕತೆ ಮುಗಿದೋಯ್ತು. ಅವನಿಗೆ ಬುದ್ಧಿ ಬರೋದಿಲ್ಲ, ದ್ವೇಷ ಬರುತ್ತೆ. ಅದ್ರಿ ಅವನಿಗೆ ದ್ವೇಷ ಭಾವನೆ ಬರುತ್ತೆ, ಅವನಿಗೆ ಬುದ್ಧಿ ಬರದೇ ಇಲ್ಲ. ಈ ರೀತಿ ಕರುಣೆ ಆಸ್ಪೆಕ್ಟ್ ಅನ್ನು ಕಳ್ಕೊಂಡ್ರೆ ಎಂದೂ ನಾವು ಉದ್ಧಾರವಾಗೋದಿಲ್ಲ, ಅಲ್ಲ ಸಮಾಜ ಉದ್ಧಾರವಾಗ ಚಾನ್ಸಸ್ಸೇ ಬರೋದಿಲ್ಲ. ಆದ್ರಿಂದ ಕರುಣೆ ಬರಲಿ. ಇವತ್ತು ಸಾಮಾನ್ಯವಾಗಿ ಜನಗಳು ಆರಂಭದಲ್ಲೇ ಒಳ್ಳೆ ಕೆಲಸ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನೆನ್ ಬಿಟ್ಕೋಬೇಕು. ಇವತ್ತು ಮೊದಲನೇ ದಿವಸದಿಂದ ಸ್ಕೂಲಿಗೆ ಸರಿಯಾಗಿ ಹೋಗಿ ಒಬಿಡಿಯಂಟ್ ಆಗಿದ್ದು ಹೊಡೆದ ವಿದ್ಯಾರ್ಥಿ ರ್ಯಾಂಕ್ ಸ್ಟೂಡೆಂಟು ಆಗಿರೋದಿಲ್ಲ. ನಿಧಾನವಾಗಿ ಅಭ್ಯಾಸ ಮಾಡ್ಬೇಕಾಗ್ತದೆ, ಸ್ಟೋಲಿ ಮಾಡಿ ಮಾಡಿ ಕೊನೆಗ ಒಂದು ಪಿಕಪ್ ಮಾಡ್ಕೊತಾರೆ. ಇವತ್ತು ಯಾವ ವೆಹಿಕಲ್ಲೂ ಕೂಡ ಟಾಪ್ ಗೇರ್ ಅಲ್ಲಿ ಫಸ್ಟ್ ಹೋಗೋದಿಲ್ಲ, ಸ್ಲೋ ಆಗಿ ಪಿಕಪ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸಾಮಾನ್ಯ ಹಂತದ ಭಕ್ತರುಗಳು ಏಕದಮ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಮಾಡಕ್ ಆಗೋದಿಲ್ಲ ಅವ್ರಿಗೆ. ಅದಕ್ಕೇನು ಮಾಡಬೇಕು? ಫಸ್ಟ್ ಭಗವಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಹೋಗೋ ಚಾನ್ಸ್ ಕೊಡಬೇಕು, ಒಂದೊಂದು ಹಂತದಿಂದ ಮೇಲಕ್ಕೆ ಹೋಗೋ ಅವಕಾಶ ಕೊಡಬೇಕು. ಅದು ತಪ್ಪು ಮಾಡ್ತಾನೆ ಇರ್ತಾನೆ, ತಪ್ಪು ಮಾಡಿದ್ರೆಲ್ಲ ಹೇಳ್ಕೊಡ್ಬೇಕು ಮತ್ತೆ ಹಾಗೆ ಮಾಡಬೇಡ ಅಂತ ಹೇಳಬೇಕು. ಆ ರೀತಿ ಮಾಡಿದಾಗ ಬರೋ ಸಿದ್ಧಿ ಅವನು ಬೆದರಿಸಿದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಗೀತೆಯ ಅಧ್ಯಾಯದಲ್ಲಿ ನೋಡ್ತಿರೋದೇನು ನಾವೀಗ, ಇದನ್ನಾದರೂ ಮಾಡು, ಇದನ್ನಾದರೂ ಮಾಡು, ಇದನ್ನಾದರೂ ಮಾಡು ಅಂತ ಪರಮಾತ್ಮ ಹೇಳ್ತಾನೆ ಅಂದ ಮೇಲೆ ಏನಾದರೂ ಮಾಡಿ ಉದ್ಧಾರ ಆಗಬೇಕು. ಇದು ಉದ್ಧಾರದ ಸಂಕೇತವಾದ್ದರಿಂದ ಆ ಆಸ್ಪೆಕ್ಟ್ ಅನ್ನು ಕಳ್ಕೊಂಡ್ರೆ ಎಂದೂ ಸಿದ್ಧಾಂತವಾಗೋದಿಲ್ಲ. ಕರುಣ ಏವ ಚ, ಕರುಣ ಏವ, ಕರುಣಾಳು ಆಗಲೇಬೇಕು ಅಂತ ಅರ್ಥ. ಏವ ಶಬ್ದಕ್ಕೆ ಕರುಣ ಆದರೂ ಪರವಾಗಿಲ್ಲ ಅಂತ ಅರ್ಥ ಅಲ್ಲ, ಕರುಣಾಳು ಆಗಲೇಬೇಕು. ಆಮೇಲೆ ಮತ್ತೆ ಮುಂದುವರಿಸ್ತಾ ಹೋಗ್ತಾರೆ. ನಿರ್ಮಮೋ ನಿರಹಂಕಾರ, ಮಮಕಾರವನ್ನು ಬಿಟ್ಟರೆ ನಿರ್ಮಮ, ಅಹಂಕಾರವನ್ನು ಬಿಟ್ಟರೆ ಅವು ನಿರಹಂಕಾರ. ಮಮಕಾರ ಅಹಂಕಾರ ಎರಡು ದೊಡ್ಡ ಜೀವನ ಬಂಧನ ಮಾಡತಕ್ಕಂತಹ ದೋಷಗಳು. ಅಹಂಕಾರ ಅಂದ್ರೆ ನಾನು ಮಾಡ್ತೇನೆ, ಮಮಕಾರ ನನ್ನ ವಸ್ತು ಇದು. ಇದೆಲ್ಲ ಒಂದಿದ್ರು ಸಾಕು ಸಾಯಿಲಕ್ಕೆ, ಎರಡು ಇದ್ದು ಬಿಟ್ಟರೆ ಕತೆ ಮುಗಿತವನು. ಈ ಮಾತು ತುಂಬಾ ಸತ್ ಭಗವಂತ ಹೇಳುತ್ತಾನೆ. ನಿರ್ಮಮೋ ನಿರಹಂಕಾರ ಸಶಾಂತಿ ಬಹಿಗಚ್ಚತಿ, ಎರಡನೇ ಅಧ್ಯಾಯದಲ್ಲಿ 71ನೇ ಶ್ಲೋಕ, 72 ಇರೋದರಲ್ಲಿ 71ನೇ ಶ್ಲೋಕ. ಇಲ್ಲಿ ಪರಮಾತ್ಮ ಹೇಳ್ತಾರೆ, ನಿರ್ಮಮೋ ನಿರಹಂಕಾರ, ಮಮಕಾರ ಅಹಂಕಾರಗಳನ್ನ ಬಿಡಿರಿ. ಮನುಷ್ಯ ಎಲ್ಲವನ್ನೂ ಗೆಲ್ತಾ 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 ಹೋಗ್ತಾನೆ, ಇವೆರಡು ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಅಹಂಕಾರ ಎಷ್ಟು ರೋಗ ಅಂತ ಕೇಳಿದ್ರೆ, ಅಹಂಕಾರ ಬಿಡ್ತಾ 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 ಹೋಗ್ತಾನೆ ಪಾಪ, ಅಹಂಕಾರ ಬಿಡ್ತಾ 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 ಹೋಗ್ತಾನೆ, ಅವನು ಬಿಟ್ಟುಬಿಡ್ತಾನೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಕೊನೆಗೆ ಅಹಂಕಾರ ಎಷ್ಟು ಡೇಂಜರಸ್ ಗೊತ್ತಾ, ಅದು ಅಹಂಕಾರ ಬಿಟ್ಟೆ ಅಂತ ಅನ್ಕೋತಾನೆ. ಕೊನೆ ಯಾವ ರೀತಿ ಎಂಟರ್ ಆಗುತ್ತೆ ಅಂದ್ರೆ, ನಾನು ಅಹಂಕಾರ ಬಿಟ್ಟೆ ಈ ತರ ಶುರು ಮಾಡುತ್ತಂತ ಕೊನೆ. ನಾನು ಅಹಂಕಾರ ಬಿಟ್ಟೆ ಅಲ್ಲ, ಅಲ್ಲೇ ಅಹಂಕಾರ ಒಳಗೆ ಬಂದ್ಬಿಟ್ಟಿರುತ್ತಂತ. ಆಗ್ಲೆ ಎಷ್ಟು ತಮಾಷೆ ಅಂತ ಕೇಳಿದ್ರೆ, ಅದು ಹೋಯ್ತು ಅಂದಲಕ್ಕೆ ಒಳಗೆ ಬರುತ್ತಲ್ಲ, ಆತ ಕೆಮ್ಮ ಹೋಯ್ತು ಅಂತ ಕೆಮ್ಮ ಕತೆ ಹೇಳಿದ್ರೆ ಅದು ಹಾಗೆ, ಕೆಮ್ಮ ಪೂರ್ತಿ ವಾಚಿ ಆಗಿದೆ ಅಂತ ಕೆಮ್ಮ ಕೆಮ್ಮ ಕತೆ ಹೇಳಿಬಿಟ್ಟು ಎಷ್ಟು ವಾಚಿ ಆಗಿರ್ಬೇಕು ಲೆಕ್ಕ ಹಾಕಿ ಅವನು. ಆ ತರದ ರೋಗ ಅದು ಒಂದು. ಅಹಂಕಾರ ಅಂದ್ರೆ ಚಿತ್ರ ವಿಚಿತ್ರವಾದ ರೀತಿಯಲ್ಲಿ ಬಂಧನ ಮಾಡ್ತಕ್ಕ, ನಮಗೆ ಗೊತ್ತೇ ಆಗೋದ್ರೆ ಯಾರಿಗೆ ಎಂಟರ್ ಆಗಿರುತ್ತೆ ಅಂತ ಹೇಳುತ್ತೆ. ಅದನ್ನು ಬಿಡದೆ ಹೋದ್ರೆ ಎಲ್ಲ ಸಾಧನೆಗಳು ಕೂಡ ಹಾಳಾದಾಗ, ಪುಸ್ತಕ ಭಾರಿ ತರ ಗೆದ್ಲೊಂದು ಹಿಡಿದಿದೆ ಅಂತ ಹೇಳಿದ್ರೆ ಹಾಗೆ, ಗೆದ್ದಿಳಿತು ಅಂದ್ರೆ ಪೀಸ್ ಪೀಸ್, ಅದು ಏನು ಬಿಡು, ಮಣ್ಣು ರಾಶಿ ಅಷ್ಟೇ. ಅಹಂಕಾರ ಅಂದ್ರೆ ಗೆದ್ದಲೆ ಇದ್ದಾಗ ಲೆಕ್ಕ, ಅದು ಸಿಕ್ಕ ಮನುಷ್ಯನ ಎಲ್ಲಾ ಸಾಧನೆಗಳು ಭಂಗವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅಹಂಕಾರಕ್ಕೆ ಎಡೆಗೊಡದೆ ಬದುಕಬೇಕು ಅನ್ನೋ ಎಚ್ಚರವನ್ನು ಭಗವಂತ ಅಷ್ಟು ಒತ್ತಿ ಒತ್ತಿ ಹೇಳುತ್ತಾನೆ. ನಿರ್ಮಮೋ ನಿರಹಂಕಾರ, ಇನ್ನೊಂದು ಮಮಕಾರ, ನಾನು ಕೊಟ್ಟೆ, ನನ್ನದನ್ನು ಕೊಟ್ಟೆ. ಆದ್ದರಿಂದ ಅವನು ಕೊಟ್ಟಿದ್ದು ಸುಳ್ಳು, ನಂದು ಅಂತ ತಿಳ್ಕೊಂಡಿದ್ದಷ್ಟೇ ಸತ್ಯ. ಅದು ನನ್ನದು ಅನ್ನೋ ಭಾವನೆ ಬಂತು, ಅವನ ಕಥೆ ಮುಗಿತು ಅಂತಾರೆ. ನಾನು ಅಂತ ಬರಬಾರದು, ನನ್ನದು ಅಂತ ಬರಬಾರದು. ಅದಕ್ಕೆ ದಾಸರು ಹೇಳುತ್ತಾರೆ, ನಾನು ನನ್ನದು ಎಂಬ ಜಡಮತಿ ಮಾನವನು ಏನೇನು ಮಾಡುವ ಪುಣ್ಯ ಕರ್ಮಗಳ ದಾನವರು ಸೆಡೆ ದೊಯ್ಯವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ನಾನು ನನ್ನದಂತ ಮಾಡಿದನೋ, ಏನು ಮಾಡಿದ್ರು ಕೂಡ ದೇವರು ಸ್ವೀಕಾರ ಮಾಡೋದಿಲ್ಲ ಅಂತ. ಜನಗಳೇ ಸ್ವೀಕಾರ ಮಾಡಿದ್ರೆ ನಂದು ಒಂದು 20 ಅರ್ಥ ಹೇಳಿ ಮಹಾರಾಯ ನೀನು ತಗೊಂಡ್ಬಿಡು, ನಿಂದೆ ತಗೊಂಡ್ಬಿಡು ಅಂತ ಹೇಳ್ಬಿಟ್ಟೆ. ನನಗೆ ಬೇಕಾಗಿಲ್ಲ, ನೀನೇ ಇಟ್ಕೊಂಡ್ಬಿಡು ಅದನ್ನ. ಏನ್ ನಂದು ಎಷ್ಟು ಅರ್ಥ ಹೇಳ್ತೀಯ ಮಾತನ್ನ ಬಿಟ್ಟುಬಿಡು. ನನ್ನದು ಅಂತಕ್ಕಂತಹ ಭಾವನೆ ಇರಬಾರದು ಅಲ್ಲ. ಉದಾಹರಣೆ ನಮ್ಮ ಪುಸ್ತಕ ಅಂತ ಹೇಳ್ತೀವಿ, ಏನು ತಪ್ಪಲ್ಲ, ನಮ್ಮದು ಒಂದು ಅಟ್ಯಾಚ್ಮೆಂಟ್, ಅದು ನಮ್ಮದು ಅಂತಕ್ಕಂಥ ಅಟ್ಯಾಚ್ಮೆಂಟ್ ಬಂದ್ರೆ ಹೊರಟದು. ಆ ಭಾವನೆ ಬರಬಾರದು, ಅಹಂಕಾರ ಬರಬಾರದು, ಮಮಕಾರ ಬರಬಾರದು. ಆಚಾರ ಅಹಂಕಾರ ಡಿಫೈನ್ ಮಾಡ್ತಾರೆ, ಅದು ವಿಶೇಷ. ಯಾರು ಅಹಂಕಾರ ಡಿಫೈನ್ ಮಾಡಿದ್ರೆ, ಅಹಂಕಾರ ಅಹಂಕಾರ ಅಂತ ಅಂತಾರೆ, ಅವ್ರು ಡಿಫೈನ್ ಮಾಡಿಲ್ಲ. ಆಚಾರ ಹೇಳ್ತಾರೆ, ಅಸ್ವರೂಪೇ ಸ್ವರೂಪತ್ವ ಮತಿರೇವ ಹಿ ಅಹಂಕೃತಿ. ಅಸ್ವರೂಪೇ ಸ್ವರೂಪತ್ವ ಮತಿರೇವಹಿ ಅಹಂಕೃತಿ, ಯಾವುದು ನಮ್ಮದಲ್ಲ ಅದನ್ನ ನಾವು ಮಾಡಿದ್ದೇವೆ ಅಂತ ತಿಳ್ಕೊತೇವಲ್ಲ ಅದಕ್ಕೆ ಅಹಂಕಾರ ಅಂತ ಕರೀತಾರೆ. ಯಾವುದನ್ನ ನಾವು ಮಾಡಿಲ್ಲ ಅದನ್ನ ಮಾಡಿದ್ದೇವೆ ಅಂತ ತಿಳ್ಕೊಂಡ್ರೆ ಅದು ಅಹಂಕಾರ. ನಮಗೆ ಖುಷಿ ಆಗತ್ತೆ, ಆ ಹಾಗಿದ್ರೆ ಸರಿ, ನಮ್ಮ ಮಾಡದೇ ಇದ್ದಿದ್ದನ್ನ ನಾವು ಮಾಡಿಲ್ಲ ಅಂತ ತಿಳ್ಕೊಬೇಡ, ಮಾಡಿದ್ದನ್ನ ಮಾಡಿದ್ದೆ ತಿಳ್ಕೊಬಾರದು, ಇದು ನಮ್ಮ ಸಮಸ್ಯೆ. ಮಾಡಿದ್ದನ್ನು ಮಾಡಿದ್ದೇವೆ ತಿಳ್ಕೊಂಡ್ಬಿಡ್ಬಹುದಲ್ಲ, ಒಳ್ಳೆ ಪ್ರತ್ಯಯ ಇದು, ಎಷ್ಟೊಂದು ಜೊತೆ ನಾವು ಮಾಡ್ತೇವಲ್ಲ ತಿಳ್ಕೊಬಹುದಲ್ಲ. ಭಗವಂತ ಹೇಳಿದ, ತಪ್ಪು ತಿಳ್ಕೊಂಡಿದ್ದೀರಿ, ನಾವು ಸ್ವಂತ ಯಾವುದನ್ನೂ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ, ಹೇಳೋದು ಕೂಡೋದು ಮಾಡ್ಲಕ್ಕೂ ನಮಗೆ ಬರೋದಿಲ್ಲ. ಅದನ್ನೇ ಹಿಂದೆ ಪಶ್ಯನ್ ಶುಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ಯನ್ ಗಚ್ಚನ್ ಸ್ವಪನ್ ಶಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಐದನೇ ಅಧ್ಯಾಯದ ಮಾತನ್ನು ಮರಿಬಾರದು. ನಾವು ಏನೋ ದಾನ ಧರ್ಮ ಮಾಡಿದ್ರೆ ನಾವು ಮಾಡಿಲ್ಲ ಅಂತ ತಿಳ್ಕೊಳ್ಬಾರ್ದು ಅಲ್ಲ, ನಾವು ಹೇಳೋದು ಕೂಡೋದು ನಿಲ್ಲೋದು ಪ್ರತಿಯೊಂದು ಕೂಡ ದೇವರ ದಯೆಯಿಂದ ಆಗ್ತಾ ಇರೋದರಿಂದ ಯಾವುದನ್ನು ಕೂಡ ನಾನೇ ಮಾಡದೆ ಎನ್ನ ಅಹಂಕಾರ ಕೊಡಗಾಗಬಾರ್ದು, ನಾನೇ ಮಾಡದೆ ಎನ್ನ ಭಾವನೆ ಬರಬಾರ್ದು. ಮಮಕಾರ ನಮ್ಮದು ಅಂತ ತಿಳ್ಕೊಳ್ಬಾರ್ದು. ಯಾತಕ್ಕೆ ಅಂದ್ರೆ ನಮ್ಮದು ಯಾವುದಲ್ಲ ಇದರೊಳಗೆ ಅಂತ ಯೋಚನೆ ಮಾಡಬೇಕು. ನಮ್ಮದು ಯಾವುದಲ್ಲ ಹೇಳಿ ಅಂತ ಕೇಳಿದರೆ ಶಾಸ್ತ್ರ ನಿಮ್ಮದು ಯಾವುದಾದ್ರೆ ಹೇಳಿಬಿಡಿ ಕಷ್ಟ ಅಂತ ಹೇಳಿದ್ದೆ. ನಿಮ್ಮದು ಯಾವ್ದು ಐಡೆಂಟಿಫೈ ಮಾಡಿಕೊಳ್ಳಪ್ಪ, ನಮ್ಮದು ಅಂತ ಹೇಳ್ಕೊಂಬಿಡಿ ನೀವೀಗ. ಅದಕ್ಕೆ ಹಿಂದೊಮ್ಮೆ ಕತೆ ಹೇಳಿದ್ದೆ, ಮಹಾಭಾರತದಲ್ಲಿ ಬರುತ್ತೆ. ನಮ್ಮ ಜನಕರಾಜನಿಗೆ ಭಾರಿ ದೊಡ್ಡ ರಾಜ, ಪಾಪ ವಿಶ್ವವಿಖ್ಯಾತನಾದ ರಾಜ, ಭಗವದ್ಗೀತೆಯಲ್ಲೇ ರೆಫರೆನ್ಸ್ ಬಂದಿದೆ ಆತನದು. ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತಾಹ ಜನಕಾದಯ ಅಂತ ದೊಡ್ಡ ರಾಜ ಅವನು. ಒಂದು ಸಲ ಆತ ಒಬ್ಬ ಬ್ರಾಹ್ಮಣ ಬಂದನ, ನಾಲ್ಕಾರಿಗೆ ಶ್ವಾಸ ಮಾಡ್ಕೊಂಡಿರ್ತಾನೆ. ಏನೋ ಬ್ರಾಹ್ಮಣ ಮಾಡ್ತಾ ಇರ್ ಮಾಡಬಾರ್ದಲ್ಲ ಮಾಡಕ್ ಶುರು ಮಾಡ್ತಾನೆ ನಿಧಾನವಾಗಿ. ಬ್ರಾಹ್ಮಣ ಬಹಳ ಸಿಟ್ಟು ಬಂದ್ಬಿಡುತ್ತ ರಾಜನಿಗೆ, ಆಚಾರ್ಯ ನೀವು ಹೋಗ್ಬಿಡಿ, ಬಿಟ್ಟು ಹೋಗ್ಬಿಡಿ ಅಂತ ಹೇಳಿದ. ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ. ನಿಮ್ಮನ್ನು ಗಡೀಪಾರು ಮಾಡಿದ್ದೇನೆ, ನಾನು ರಾಜ್ಯ ಬಿಟ್ಟು ಹೋಗ್ಬಿಡಿ ಅಂತ ಹೇಳಿ, ರಾಜ್ಯ ಬಿಟ್ಟು ಹೋಗ್ಬಿಡಿ, ನಾ ಹೋಗ್ತೇನೆ ಅಂತ ಹೇಳಿದ. ನಾನು ಹೋಗ್ತೇನೆ ಜನಕ ರಾಜ, ಸ್ವಲ್ಪ ನನಗೆ ಹೇಳಿಬಿಡು, ರಾಜ್ಯ ಬಿಟ್ಟು ಹೋಗ್ಬೇಕಲ್ಲ, ರಾಜ್ಯ ಎಲ್ಲಿವರೆಗಿದೆ ಹೇಳು ಅಂತ ಕೇಳಿದ. ರಾಜ್ಯದ ಡಿಫೈನ್ ಮಾಡ್ಬೇಕಲ್ಲ, ಬಾರ್ಡರ್ ಡಿಫೈನ್ ಮಾಡ್ಬೇಕಲ್ಲ, ಎಷ್ಟಿದೆ ಹೇಳು ಅಂತ ಕೇಳಿದ್ನೆ. ಆ ಹೇಳ್ತೇನೆ ಅಂತ ಕುತ್ಕೊಂಡಂತೆ. ಒಂದು ಹತ್ತು ನಿಮಿಷ ಯೋಚನೆ ಮಾಡ್ತಾನೆ, ಆಚಾರ್ಯ ಎಲ್ಲಿ ಹೋಗ್ಬೇಡಿ ಇಲ್ಲೇ ಇದ್ಬಿಡಿ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗೋಯ್ತು. ಮತ್ತೆ ಈಗ ಹೋಗ್ರಿ ಅಂತ ಹೇಳಿದ್ರೆ ಎಷ್ಟೊತ್ತು ಅಂತ ಕೇಳಿದರೆ, ಹೌದು ಹೇಳಿದೆ, ನೀವು ಎಷ್ಟು ರಾಜ್ಯ ಅಂತ ಕೇಳಿದಿರಲ್ಲ ಯೋಚನೆ ಮಾಡಿದೆ, ನನ್ನ ಉತ್ತರ ಸಿಕ್ಕಿತು. ನನ್ನ ರಾಜ್ಯ ಎಷ್ಟೊಂದು ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ನನಗೆ ಅನಿಷ್ಟು, ಈ ದೇಹನೇ ನಂದಲ್ಲ, ಈ ರಾಜ್ಯ ನಂದು ಹೇಗಾಗ್ತದೆ ಅಂತ ಅರ್ಥ ಆಯ್ತು ಅಂತ ಹೇಳಿದ. ಬಾಡಿಗೆ ಮನೆ ಬಾಡಿಗೆ ಸ್ವಂತ ಮನೆ ಇರಬಹುದು ಬಿಡಬಹುದು, ದೇಹ ಮಾತ್ರ ಯಾರಿಗೂ ಸ್ವಂತ ಇಲ್ಲೇ ಇಲ್ಲ, ದೇವರು ಕೊಡಬೇಕು ಇರಬೇಕಷ್ಟೇ. ನಮ್ಮ ದೇಹ ಅಂತ ಯಾರಿಗಿದೆ, ಇದ್ದಿದ್ದೆ ಬಿಟ್ಟೋಕೆ ಹೋಗ್ತಿದ್ದ ಮನುಷ್ಯ, ಬಿಟ್ಟಿದ್ರೆ ಏ ಮನೆ ಬಿಡ್ಲಕ್ಕೆ ಬಾಡಿಗೆ ಮನೆ ಬಿಡ್ಲಿಕ್ಕೆ ಓಡಾಡಿಸ್ಬಿಡ್ತಾರೆ ಕೋರ್ಟ್ ಕಚೇರಿಗೆ ಹೋಗಿ. ನಮ್ದೇ ಅನ್ನೋರು ದೇಹ ಆಗಿದ್ದಿದ್ರೆ ದೇವರಾಣೆ ಬಿಡ್ತಿದ್ದಿಲ್ಲ ಮನುಷ್ಯ, ಅದು ದೇವರು ಕೊಟ್ಟ ನಿಜವಾದ ಬಾಡಿಗೆ ಮನೆ ನಮ್ಮ ದೇಹನೇ ಮೊದಲಿ. ಆದ್ದರಿಂದ ನಮ್ಮದು ದೇಹವೇ ನಮ್ಮದಲ್ಲ ಅಂದ ಮೇಲೆ ಇನ್ನು ವಸ್ತು ಇನ್ಯಾವುದು ನಮ್ಮದಾಗತ್ತೆ? ಈಶಾವಾಸ್ಯ ಶುರುವಾಗದೆ ಅದರಿಂದ ಈಶಾವಾಸ್ಯ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಅದು ದೇವರದ್ದು, ಇದು ನಿಮ್ಮದಲ್ಲ, ಇದು ನಿಮ್ಮದಲ್ಲ, ಇದು ದೇವರದ್ದು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಜಗತ್ತಿನ ಪ್ರತಿಯೊಂದು ದೇವರದ್ದೇ ಹೊರತು ನಮ್ಮದೇ ಯಾರದ್ದು ಅಲ್ಲ. ಮಹಾಲಕ್ಷ್ಮಿಗೆ ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮನಿಗೆ ಮಾತ್ರ ಉಂಟು. ಯತ್ಕಿಂಚ ಜಗತ್ಯಾಂ ಜಗತ್, ಮಹಾಲಕ್ಷ್ಮಿ ಅಧೀನದಲ್ಲಿ ಏನೆಲ್ಲ ಇದೆ ಅದೆಲ್ಲ ನನ್ನ ಅವಳ ಸಮೇತ ನನ್ನ ಅಧೀನದಲ್ಲಿ ಎಂದು ಪರಮಾತ್ಮ ಹೇಳಿದ. ಈಶಾವಾಸ್ಯ ಉಪನಿಷತ್ ದೊಡ್ಡ ಸಂದೇಶ ಇದೆ. ಆದ್ದರಿಂದ ಜಗತ್ತಿನಲ್ಲಿ ನಮ್ಮದಾಗಿ ಅಂತ ಯಾರು ಹೇಳ್ಕೊಂಡ್ಬಿಟ್ರೆ ಅವನು ದಡ್ಡ ಅಂತ ಅರ್ಥ ಅಂತ ಹೇಳಿದ. ನನ್ನದು ಅಂತ ಕರ್ಕೊಳ್ಳೋ ಹಕ್ಕಿರೋದು ಯಾರಿಗೆ ಗೊತ್ತೇನು? ದೇವರಿಗೆ ಮಾತ್ರ. ತಸ್ಯ ಏಕಸ್ಯ ಮಮತ್ವಂ ಹಿ ಸಚೈಕಃ ಪುರುಷೋ ವಿರಾಟ್. ಅವನಿಗೊಬ್ಬನಿಗೆ ನಂದು ಅಂತ ಕರ್ಕೊಳ್ಳೋ ಹಕ್ಕು ಜಗತ್ತಲ್ಲಿ ಬೇರೆ ಯಾರಿಗೂ ಹಕ್ಕಿಲ್ಲ ಅಂತ ಹೇಳಿದ. ಆದ್ರೆ ಮಮಕಾರ ಯಾತಕ್ಕೆ ಬಿಡಬೇಕು ಅಂತ ಕೇಳಿದ್ರೆ, ನನ್ನ ನಿಜವಾದ ಅದೇನು ಕಷ್ಟಪಟ್ಟು ಅಭ್ಯಾಸ ಮಾಡಬೇಕಾಗಿಲ್ಲ, ಸ್ಥಿತಿ ಅರ್ಥ ಪಡ್ಕೊಂಡ್ರೆ ಸಾಕಷ್ಟೇ. ಬಸ್ಸಲ್ಲಿ ಕೂತಿರ್ತಾನೆ, ನನ್ನ ಬಸ್ಸು ನನ್ನ ಬಸ್ಸು ನನ್ನ ಸೀಟು ಅಂತ ಓಡಾಡ್ತಿರ್ತಾನೆ ಪಾಪ. ನನ್ನ ಸೀಟ್ ಹೊಡೆದಾಡ್ತಿರ್ತಾರೆ, ನನ್ನ ಸೀಟು ಅಂತ ನನ್ನ ಸೀಟು ಓನರ್ ನೋಡ್ತಿರ್ತಾರೆ. ಬಸ್ಸೇ ನಿಮ್ಮದಲ್ಲ, ಸೀಟ್ ನಿಮ್ಮ ಜಾಗ ಆಗತ್ತೆ ಅಂತ ಒಂದು ಪಾಪ. ಸೀಟ್ ನಿಮ್ಮದು ಅಥವಾ ಗಲಾಟೆ ಮಾಡ್ತಿರಲ್ಲ, ಬಸ್ಸೇ ನಿಮ್ಮದಲ್ಲ, ಸೀಟ್ ನಿಮಗೆ ಹೇಗಾಗ್ತದೆ? ಆ ಒಂದು ಪಾಪ, ಅವ್ರ ಎದುರಿಗೆ ನಗಾಡ್ತಾರೆ, ಎಷ್ಟು ನಗು ಬರ್ಬೋದು ತಮಾಷೆ ನೋಡೋಣಂತೆ, ಹಾಗಾಗತ್ತೆ ಅಂತ ಹೇಳ್ತಾನೆ. ರಾಮ ದೇವರು ನಗ್ತಾಳಂತೆ, ಭೂದೇವಿ ನಗ್ತಾಳಂತೆ, ಭಾಗವತನ ಹೇಳ್ತಾರೆ. ಭೂದೇವಿ ಬಿದ್ದು ಬಿದ್ದು ನಗ್ತಾಳಂತೆ, ಯಾವುದಕ್ಕೆ? ರಾಜೆಲ್ಲ ನಮ್ಮ ರಾಜ್ಯ ನಮ್ಮ ರಾಜ್ಯ ಅಂತ ಹೊಡೆದಾಡ್ತಾರಲ್ಲ, ಭೂಮಿ ನಗ್ತಾಳಂತೆ. ಎಂಥ ರಾಜರಿಗೆಲ್ಲ ಕೂಡ ಸದ್ಯ ಹೊಡೆದಾಡ ಸತ್ತೋಗ್ತೀರಿ ನೀವೆಲ್ಲ ಕೂಡ, ನಿಮ್ಮ ರಾಜ್ಯ ಹೇಗಾಗತ್ತೆ? ನನ್ನ ಆಳ ಹಕ್ಕು ಯಾರಿಗಿದೆ ಗೊತ್ತಾ? ಭೂಪತಿ ಭಗವಂತನಿಗೆ ಮಾತ್ರ ಅಂತ ಹೇಳ್ತಾಳೆ. ನಾನು ಭೂಪತಿ ಪರಮಾತ್ಮ, ಇನ್ಯಾರು ಭೂಪತಿಗಳಲ್ಲ, ಬದುಕಲಿಕ್ಕೆ ಬಂದವರೇ ಹೊರತು ಓನರ್ಶಿಪ್ ಯಾರಿಗೂ ಇಲ್ಲ ಅಂತ ಹೇಳಿದ. ಈ ಮಾತನ್ನು ಯೋಚನೆ ಮಾಡಿದರೆ ಇದು ಯಾವುದೋ ಅಲ್ಲ, ಮತ್ತೆ 100% ಫ್ಯಾಕ್ಟ್ ಇದು. ಅದು ನಮ್ಮದಾಗಿ ಏನೂ ಇಲ್ಲ, ಅದನ್ನ ಅಹಂಕಾರ ಪಟ್ಟ ಬುದ್ಧಿ ಇಲ್ಲ ಅಂತ ಅರ್ಥ, ಮಮಕಾರ ಪಟ್ಟ ಬುದ್ಧಿ ಇಲ್ಲ ಅಂತ ಅರ್ಥ. ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ. ಸಮ ದುಃಖ ಸುಖ, ದುಃಖ ಬರಲಿ ಸಮ, ಸುಖ ಬರಲಿ ಸಮ, ಇಷ್ಟೇ ದೇವ್ರ ಮೇಲಿನ ಭಾರ. ಇಷ್ಟು ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡವರಂಗ. ಸುಖ ಕೊಟ್ಟರು ನಿಶ್ಚಿಂತೆ ಆಗಿರಬೇಕಂತೆ, ದುಃಖ ಕೊಟ್ಟರು ನಿಶ್ಚಿಂತೆ ಆಗಿರಬೇಕಂತೆ. ಯಾತಕ್ಕೆ ಗೊತ್ತೇನು? ಯಾತಕ್ಕೆ? ಬಹಳ ಸುಲಭ ಉತ್ತರ. ಸುಖ ಕೊಡೋನು ಪರಮಾತ್ಮ, ದುಃಖ ಕೊಡೋನು ಪರಮಾತ್ಮ ಅಂದರೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ. ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭವ್ಯಮೇವ ಚ. ಪರಮಾತ್ಮ ಕೊನೆ ಹೇಳ್ತಾರೆ, ಭವಂತಿ ಭಾವಾ ಭೂತಾನಾಂ ಮತ್ತಯೇವ ಪೃಥಕ್ ವಿಧಾಹ. ಎಲ್ಲವನ್ನೂ ದೇವರೇ ಕೊಡ್ತಾರೆ ಅಂದ ಮೇಲೆ ಸುಖ ಕೊಟ್ಟರು ಹೋಗ್ಬೇಕು, ದುಃಖ ಕೊಟ್ಟರು ಹೋಗ್ಬೇಕಾದ್ರೆ ಬೇರೆ ದಾರಿನೇ ಇಲ್ಲ. ನನಗೆ ಅವನು ಕೊಟ್ಟಿದ್ದೇನೆ ಬೇಡ ಅಂತ ಹೇಳೋ ಹಕ್ಕು ನಮಗಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡಾಗ ಸಮದುಃಖ ಸುಖ ಆಕ್ಷಮಿ ಅಂದ್ರೆ ದೇವರು ಕೊಟ್ಟರೆ ಬೇಡ ಅಂತ ಯಾಕೆ ಹೇಳಬೇಕು? ದೇವರು ಕೊಟ್ಟರೆ ಯಾಕೆ ತಿಳ್ಕೋಬೇಕು ಅಂದ್ರೆ ದೇವರು ಏನು ಕೊಟ್ಟರು ಕೂಡ ನಮ್ಮ ಒಳ್ಳೆಯದಕ್ಕೆ ಕೊಡ್ತಾನೆ, ಅರ್ಥ ಮಾಡ್ಕೊಂಡು ಕೊಡ್ತಾನೆ. ಆದ್ದರಿಂದ ಯೋಚನೆ ಮಾಡೋ ಕಾರಣ ಇಲ್ಲ. ಡಾಕ್ಟರ್ ಔಷಧಿ ಕೊಡ್ತಾನೆ, ಕೆಲವೊಮ್ಮೆ ಒಳ್ಳೆ ರುಚಿಯಾಗಿರ್ಬೋದು ಟ್ಯಾಬ್ಲೆಟ್ಸ್, ಕೆಲವೊಮ್ಮೆ ಕೈ ಇರ್ಬೋದು. ಏನ್ ಡಾಕ್ಟ್ರೆ, ಆ ಡಾಕ್ಟರ್ ಎಂತ ಡಾಗ ಔಷಧಿ ಕೊಡ್ತಾರೆ, ಸಿಹಿಯಾದ ಔಷಧಿ ಕೊಡ್ತಾ ಇದ್ರು, ನೀವು ಕೈಯಾದ ಕೊಡ್ತೀರಿ ಅಂತ ಕೇಳಿದ್ರೆ. ಔಷಧಿಗೆ ಸಿಹಿ ಕೈ ಅನ್ನೋ ಪ್ರಶ್ನೆ ಅಲ್ಲ, ರೋಗ ವಾಸಿ ಮಾಡಬೇಕಾದಷ್ಟೇ. ರೋಗ ವಾಸಿ ಡಾಕ್ಟರ್ ಸೆಲೆಕ್ಟ್ ಮಾಡ್ತಾರೆ. ಕೆಲವು ಮಲೇರಿಯಾ ಗಿಲೇರಿಯ ಬಂದಾಗ ಸ್ವೀಟ್ ಔಷಧಿ ಕೊಟ್ಟರೆ ಕತೆ ಮುಗಿದೋಯ್ತು, ಆ ತಗೊಂಡ್ರೆ ಊಟ ಸೇರೋದಿಲ್ಲ ಅಂತದ್ದು ಕೆಟ್ಟ ಇದೆ ಇರ್ತದೆ. ಬಟ್ ನಿರ್ವಹ ಇಲ್ಲ, ಇಲ್ಲ ವಾಸಿ ವಾಸಿ ಆಗಬೇಕಾದ್ರೆ ಬೇಕೇ ಬೇಕಾಗುತ್ತದ್ದು. ಆ ಥರ ಕೆಲವು ಔಷಧಿಗಳಿಗೆ ಸಿಹಿ ಇರಬಹುದು, ಕೆಲವು ರೋಗಗಳಿಗೆ ಕೆಲವು ಕಹಿನೇ ಇರಬಹುದು. ಸಂಸಾರದಲ್ಲಿ ಎರಡೂ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಸಮ ದುಃಖ ಸುಖ ಕ್ಷಮಿ, ದುಃಖ ಸುಖಗಳನ್ನು ಸಮವಾಗಿ ಕಾಣ್ತಕ್ಕಂಥ ಶಕ್ತಿ ಕೆಲ ಅಪಾರ್ಥ ಮಾಡ್ಕೊಂಡಿರ್ತಾರೆ. ಸುಖ ಇದ್ಕೊಂಡು ದುಃಖ ಅಂತ ತಿಳ್ಕೊಂಡ್ಬಿಡಿ, ಬುದ್ಧಿ ಕೆಡಿಸ್ಕೊಡ್ರಿ ಅಂತ ಆಗುತ್ತೆ ಅಷ್ಟೇ. ಸುಖ ಇದ್ಕೊಂಡು ದುಃಖ ಅಂತ ತಿಳ್ಕೊಂಡು ತಿಳುವಳಿಕೆನೇ ಇಲ್ಲ ಅಂತ ಆಗ್ತಾ ಇದೆ. ಸುಖ ಇದ್ಕೊಂಡು ದುಃಖ ಅಲ್ಲ, ಸುಖ ಕೊಡೋನು ದೇವರೇ, ದುಃಖ ಕೊಡೋನು ದೇವರೇ. ಆದ್ದರಿಂದ ಆ ದೇವರ ಸಮ, ಆದ್ದರಿಂದ ಅದಕ್ಕೆ ಸಮ ದುಃಖ ದುಃಖರಾಗಬೇಕೆ ಹೊರತು ದುಃಖ ಇದ್ಕೊಂಡು ಸುಖ ಅಂತ ತಿಳ್ಕೊಳ್ಳೋದಲ್ಲ. ಆ ಯೋಚನೆ ಮಾಡಬೇಕಾದ್ರೆ ಪರೀಕ್ಷಾದಲ್ಲಿ ಕೂತಾಗ ಕಷ್ಟ ಪೇಪರ್ ಕಷ್ಟ ಇದೆಯೋ ತಪ್ಪು ಬರೀರಿ, ಸುಲಭ ಇದೆಯೋ ತಪ್ಪು ಬರೀರಿ, ಏನು ಮಾಡಾಗಿಲ್ಲ. ಅಲ್ಲಿ ಕಷ್ಟ ಇದೆ ಅಂತ ಹೊತ್ಕೊತ ಕೂತರೂ ಫೇಲ್ ಆಗ್ತೀರಿ, ಚೆನ್ನಾಗಿದೆ ಅಂತ ನೀವು ಆ ಕಷ್ಟ ನೋಡ್ತಾ ಕೂತರೂ ಫೇಲ್ ಆಗ್ತೀರಿ. ಅದು ಕಷ್ಟ ಇರುತ್ತೋ ಸುಖ ಇರುತ್ತೋ ಆನ್ಸರ್ ಮಾಡೋದಷ್ಟೇ ನಮ್ಮ ಕೆಲಸ. ಕೆಲವು ಬ್ಯಾಚ್ಗೆ ಸುಲಭ ಕ್ವಶನ್ ಬರುತ್ತೆ, ಕೆಲವಕ್ಕೆ ಡಿಫಿಕಲ್ಟ್ ಕ್ವಶನ್ಸ್ ಬರುತ್ತೆ. ಅಲ್ಲಿ ಯೋಚನೆ ಮಾಡಿದ್ರೆ ಅಲ್ಲೇ ಸ್ಟ್ರೈಕ್ ಮಾರ್ಕ್ಸ್ ಮಾಡಿ ಡೌಟ್ ಇತ್ತು ಅಂತ ಹೇಳಿದ್ರೆ ಗೆಟ್ ಔಟ್ ಅಂತಾರೆ, ಏನು ಪ್ರಯೋಜನ ಇಲ್ಲ. ಅದರಿಂದ ಆ ಕಾಲ ಬರೆಯೋದಷ್ಟೇ ಮಾರ್ಗ ಹೊರತು ಬೇರೆ ಅಲ್ಲ. ಸಮ ದುಃಖ ಸುಖ ಕ್ಷಮೀ, ಇದು ಮುಂದಿನ ಗುಣ. ಕ್ಷಮಿ ಅಂದ್ರೆ ಧನಿ ಇದ್ದಾಗ, ಧನವಾನ್ ಧನಿ, ಕ್ಷಮಾವಾನ್ ಕ್ಷಮಿ. ಕ್ಷಮೆಯನ್ನು ಹೊಂದಿ ಮನುಷ್ಯ ಬದುಕಬೇಕು. ಕ್ಷಮೆಯೊಳಗೆ ಅನೇಕ ರೀತಿಯಲ್ಲಿ ಕ್ಷಮೆಗೆ ಅರ್ಥ ಉಂಟು. ಒಂದು ಅರ್ಥ ತಾಳಬೇಕು ಅಂತ ಅರ್ಥ. ಕ್ಷಮೆ ಅಂದ್ರೆ ತಾಳಬೇಕಾದ, ಕ್ಷಮಿಸಬೇಕು ಅಂತ ಒಂದು ಅರ್ಥ ಇದ್ದೇ ಇದೆ. ಇನ್ನೊಂದು ಅರ್ಥ ಇದೆ, ತಾಳಿಕೊಳ್ಳಬೇಕು ಅಂತ ಅರ್ಥ. ಇದು ವಾದಿರಾಸ ಅವಳು ಪದ್ಯನೇ ಬರೆದು ಬಿಟ್ಟಿದ್ದಾರೆ. ತಾಳುವಿಕೆಗಿಂತ ತಪವು ಇಲ್ಲ, ಹೇಳಬಲ್ಲವರಿಗೆ ಹೇಳುವೆನು ಸೊಲ್ಲ ಅಂತ ಬಹಳ ಸುಂದರವಾದ ದೇವರ ನಾಮ. ಯಾರಿಗೆ ತಾಳೋ ಶಕ್ತಿ ಇಲ್ಲ ಅವನೆಂದೂ ಸುಖ ಪಡಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಪ್ರತಿಯೊಂದಕ್ಕೂ ತಾಳುವಿಕೆ ಬೇಕಾದ್ರೆ ತೆಂಗಿನಗಳನ್ನ ನೆಟ್ಟು ಬಿಡ್ತಾನೆ, ಮರು ದಿವಸ ತೆಂಗಿನಕಾಯಿ ಸಿಗಬೇಕು ಅಂದ್ರೆ ಸಾಧ್ಯನೇ ಇಲ್ಲ. ಒಂದು ಎರಡು ದಿವಸ ನೋಡಿ ಕಿತ್ತು ಬಿಡ್ತಾರೆ, ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನೋಡಿದ್ರೆ ಈರುಳ್ಳಿ ಎಷ್ಟು ಬೇಗ ಬರುತ್ತೆ ಅದು ಬೆಳೆಯೋದೇ ವಾಸಿ, ತೆಂಗಿನಕಾಯಿ ಬಾರಿಸ್ತು ಅಂತ ಕೂಡ ಏನ್ ಮಾಡ್ಬೇಕು ಇದಕ್ಕೆ? ಹಾಗೆಲ್ಲ ಇಲ್ಲ, ಎಲ್ಲ ಪದಾರ್ಥ ಬರ್ಲಿಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಕಾಯ್ಬೇಕು ನಾವು. ಅದು ಇವತ್ತು ಅಲ್ಲಿ ತಪ್ಪು ಮಾಡ್ತಾ ಇರ್ತೆ, ಒಳ್ಳೆ ಸಂಧ್ಯಾವನ್ನೇ ಮಾಡ್ತಾನೆ ಫಲ ಸಿಗೋದಿಲ್ಲ, ಛೇ ಉಪಯೋಗ ಇಲ್ಲ ರೀ ಇದೆಲ್ಲ ಕೂಡ. ಮಾಟ ಮಂತ್ರನೇ ವಾಸಿ ಅಂತ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಇದಕ್ಕೆ? ಫಲ ಕೊಡ್ಲಿಕ್ಕೆ ಟೈಮ್ ಬೇಕಾದ್ರೆ ಇವತ್ತು ಕೆಲವು ಕೂಡ ಡಿಪ್ಲೊಮಾ ಬೇಗ ಮುಗಿಸ್ತಾನೆ, ಇನ್ನೂ ಟ್ರೈನಿಂಗ್ ಕೋರ್ಸ್ ಬೇಗ ಮುಗಿಸ್ತಾನೆ, ಡಿಗ್ರಿ ಲೇಟ್ ಆಗುತ್ತೆ, ಬಿದ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ದಿವಸದಲ್ಲಿ ಆಗ್ಬೇಕು ಅನ್ನೋ ಸಾಧ್ಯ ಇದೆ. ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ತಾಳ್ಮೆ ಯಾರಿಗಿಲ್ಲ ಅವರೆಂದೂ ಸಿದ್ಧಿ ಪಡೆಯಲಿಕ್ಕಾಗೋದಿಲ್ಲ. ಆದ್ದರಿಂದ ತಾಳುವಿಕೆಗಿಂತ ತಪವೂ ಇಲ್ಲ, ಕೇಳಬಲ್ಲವರಿಗೆ ಹೇಳುವೆನೋ ಸಲ್ಲ. ನೀವು ತಿಳ್ಕೊಳ್ಬೇಕು ಅಂತಿದ್ರೆ ಹೇಳ್ತೇವೆ, ಅದೇ ದೊಡ್ಡ ತಪಸ್ಸು ಅಂತ ಕರೀತೀವಿ. ತುಂಬಾ ಜನ ಕೆಟ್ಟವ್ರು ಭಾರಿ ಅನ್ಯಾಯ ಮಾಡ್ತಾ ಇರ್ತಾರೆ, ಅದೇನ್ ಮಾಡ್ಬೇಕಾಗ, ರೇಗ್ಲಕ್ಕೆ ಹೋಗಬಾರ್ದು, ಟೆಂಪ್ ಮಾಡಕ್ ಹೋಗಬಾರ್ದು. ಅವ್ರ ಒಂದ್ ಕಾಲ ದೇವ್ರು ಒಂದೇ ಬರುತ್ತೆ, ಹೊಡೆದೇ ಹೊಡಿತಾರೆ ದೇವ್ರು, ನಾವು ಜಸ್ಟ್ ವೇಟ್ ಮಾಡ್ಬೇಕು, ಬೇರೆ ದಾರಿ ಇಲ್ಲ. ಆ ಕಾಲಕ್ಕೆ ನಾವು ತಡ್ಕೊಳ್ಳೋದಷ್ಟೇ ಕೆಲಸ, ಬೇರೆ ಏನು ಇಲ್ಲ. ಪರೀಕ್ಷೆ ವಿದ್ಯಾರ್ಥಿ ತಪ್ಪು ತಪ್ಪು ಬರಿತಾ ಇರ್ತಾರೆ, ನಾವೇನು ಗಲಾಟೆ ಮಾಡಬೇಕಾಗಿಲ್ಲ, ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಫೇಲ್ ಅಂತ ಹೇಳ್ಬಿಟ್ಟು. ಅಲ್ಲೇ ಫೇಲ್ ಅಂತ ಬರೋದೇ ಇವ್ರ ಮನೆಗೆ ಹೋಗ್ತಾನೆ ಅಷ್ಟೇ, ಅಲ್ಲಿ ಫೇಲ್ ಅಂತ ಬರಲೇ ಬರೋದಿಲ್ಲ ಅವನಿಗೆ, ಸುಮ್ಮನೆ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ. ಆ ಕಾಲ ಬರೋರಿಗೆ ಕಾಯ್ಬೇಕಾದ್ರೆ ಮತ್ತೆ ಅವಸರ ಪಡ್ತೇವಾದ್ರೆ ತಪ್ಪು ಬಿಡುತ್ತೆ. ಕೆಟ್ಟದೇ ಆಗಲಿ ಒಳ್ಳೇದೇ ಆಗಲಿ ಅದರ ಫಲಕ್ಕೋಸ್ಕರ ಕಾಯ್ದೆ ಹೋದರೆ ಎಂದೂ ಸಿದ್ಧಿ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಕ್ಷಮಾವಾನ್ ಕ್ಷಮೀ ಅನ್ನೋ ಮಾತು ಬಹಳ ಸಾರ್ಥಕವಾದ ಮಾತು. ಅದರಿಂದನೇ ಪ್ರತಿಯೊಬ್ಬನು ಕೂಡ ಸಮ ದುಃಖ ಸುಖ ಕ್ಷಮಿ, ಕ್ಷಮಾಶೀಲನಾಗಿ ಬದುಕಬೇಕು. ಈ ಒಂದು ಭಾವನೆ ಬಂತು ಅಂದ್ರೆ ನೋಡಿ, ತಾಯಿ ಅಡಿಗೆ ಮಾಡ್ತಿರ್ತಾಳೆ, ಇನ್ನೂ ಆಗಿಲ್ಲ, ತಾಳ್ಕೊತ ಮಗು ಜೋರಗಳಕ್ಕೆ ಶುರು ಮಾಡಿಬಿಡೆ, ತಾಳಿನ ಇಲ್ಲ ಅದಕ್ಕೆ. ದೊಡ್ಡವಳ ತಕ್ಕೊತಗತ್ತೆ ಅಲ್ಲಿ, ಇನ್ನೂ ಬಡಿಸಿಲ್ಲ ಅಂತ ಹೊರತಾ ಕೂತು ಬಿಟ್ರೆ ಅದು ವೀಕ್ನೆಸ್ ತೋರಿಸ್ತದೆ. ದೊಡ್ಡವನಿಗೆ ತಾಳ್ಮೆಕೆ ಬರೋದಕ್ಕೆ ಕಾರಣ ಇದೆ, ಚಿಕ್ಕವನಿಗಿಲ್ಲ. ಯಾರಿಗೆ ಮಗು ಬಿಡಿ ಪಾಪ ಅಂತ ಬಿಡ್ತಾರೆ ಅಷ್ಟೇ. ದೊಡ್ಡವರಾದ್ರೆ ಮಗು ಬಿಡಿ ಪಾಪ ಅನ್ಸ್ಕೊಳ್ಳಕ್ಕಾಗಬಾರ್ದು, ಮತ್ತೆ ಮಗುವಾಗಿದ್ದ ತಡ್ಕೊಂಡ್ರೆ ತಡೆದಾದ್ರೆ ಪರವಾಗಿಲ್ಲ, ಆಮೇಲೆ ತಡ್ಕೊಂಡ್ರೆ ದಡ್ಡ ಅಂತ ಕರೀತಾರೆ. ಚಿಕ್ಕ ಮಕ್ಕಳಿಗೆ ಚೇಳುಗಳು ಕೂಡ ಆ ಪಾಟೆ ಒದರ್ತಾರೆ ಪಾಪ. ಆದ್ರೆ ದೊಡ್ಡವ್ರು ಕರೆದಾಗ ಸುಮ್ಮನೆ ಹಾಗೆ ತಡ್ಕೊಂಡು ಬಹಳ ನೋವು, ಭಾರಿ ನೋವು ಅಂತಾರೆ ಹೊರತು ಕೂದ ಕಷ್ಟ ಮಾಡೋಕ್ಕಾಗಲ್ಲ. ಕೆಲವರು ಮಾಡ್ತಾರೆ, ಸಾಮಾನ್ಯವಾಗಿ ತಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ತಾನೇ ಓದಿರ್ಬಿಟ್ಟು ಉಳಿದವ್ರ ಗತಿ ಏನಾಗಬೇಕಂತ ಅವನಿಗೆ ಭಾವನೆ ಪಾಪ. ಈ ದೃಷ್ಟಿಯಲ್ಲಿ ಆ ತಾಳ್ಮಿಕೆಯ ಗುಣ ಇದೆಯಲ್ಲ, ಅದು ಒಳ್ಳೇದನ್ನು ತಡ್ಕೊಳ್ಳಿ, ಕೆಟ್ಟದಕ್ಕೂ ಹೆಲ್ಪ್ ಆಗುತ್ತೆ ತಡ್ಕೊಳ್ಳೋಕೆ, ಕೆಟ್ಟದ ಒಳ್ಳೇದಕ್ಕೂ ಹೆಲ್ಪ್ ಆಗುತ್ತೆ. ಅದು ಮ್ಯೂಚುವಲ್, ಅದು ಒಂದು ಅದು ಅಭ್ಯಾಸ ಮಾಡ್ಲಿಕ್ಕೇನೆ ಏಕಾದಶಿ ಉಪವಾಸ ಹೇಳ್ಕೊಡ್ತಾರಲ್ಲ, ಯಾಕೆ ಗೊತ್ತೇನು, ಹಸಿವೆ ತಾಳ್ತಾ ಹೋಗ್ತಾನೆ ಪಾಪ. ದಾಸಿ ಆಗಲಿ ದ್ವಾಸಿ ಆಗಲಿ ತಾಯ್ತಾ ಕೂತಿರ್ತಾನಲ್ಲ, ಅದು ಕಾದು 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 ಬರೀ ಅನ್ನಕ್ಕಾಯೋದಲ್ಲ, ಅವನ ದೇಹನೇ ಒಂಥರ ಚೇಂಜ್ ಆಗಲಿ ಶುರುವಾಗ, ಅವನ ದೇಹದೊಳಗೆ ಹೊಸ ಶಕ್ತಿ ಬರುತ್ತೆ. ಆಗ ಅವನಿಗೆ ಗೊತ್ತಾಗುತ್ತೆ ಇವತ್ತು ಅನ್ನಕ್ಕೆ ಕಾಯಬಲ್ಲ ನಾನು, ನಾನು ಯಾವುದಕ್ಕೂ ಕಾಯಬಲ್ಲೆ ಅನ್ನೋ ಭಾವನೆ ಬರುತ್ತೆ. ಇವತ್ತು ಯಾವುದು ತನಗೆ ಕಾಸಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಏನು ಮಾಡಲಿಕ್ಕಾಗೋದಿಲ್ಲ ಅಂತ ನಿಮಗೆ ಏನು ಮಾಡಲಿಕ್ಕಾಗೋದಿಲ್ಲ. ಈಗ ಬೇಸಿಕ್ ವ್ರತ ಆದ್ರಿಂದ ಆ ವ್ರತ ಅಂದ್ರೆ ಎಲ್ಲ ದೃಷ್ಟಿಯಿಂದ ಬೇಕಾದ ವ್ರತ ಅದು ಬಂದು ಜ್ಞಾನ ಸಿದ್ಧಿ ಸುಖ ಏನೇನು ಸಂತೋಷ ಏನೇನು ಬೇಕು ನಿಮಗೆ, ಆರೋಗ್ಯ ಐಶ್ವರ್ಯ ಏನೆಲ್ಲ ಬೇಕು ಅಂತಿದ್ರೆ ಏಕಾದಶಿ ವ್ರತವನ್ನ ರಾಜಮಾರ್ಗ ಅಂತ ಕರೀತಾರೆ. ಅದರಷ್ಟು ಮನಸ್ಸಿಗೆ ಶಕ್ತಿ ಕೊಡೋ ವ್ರತ ಯಾವ್ದಿದೆ ಲೆಕ್ಕ ಹಾಕಿ, ಉಳಿದೆಲ್ಲ ತಿನ್ನೋ ವ್ರತ ಅಷ್ಟೇ, ಇದು ತಿಳಿಯೋ ವ್ರತ ಇದುವನು ಬಿಡೋ ವ್ರತ ಇದುವನು. ಆ ರೀತಿ ಹಸಿ ಎಷ್ಟು ಹಸಿಯಾಗಿರುತ್ತೆ ನೋಡ್ತಾನೆ, ಸಾಧ್ಯ ಇಲ್ಲ. ಈಗ ಇನ್ನೂ ದ್ವಾಸಿಯಾಗಿಲ್ಲ, ಪಾಂಡೆ ಮಾಡಕ್ಕೆ ಸಾಧ್ಯ, ಅದಕ್ಕೋಸ್ಕರ ಕಾಯ್ತಾ ಕೂತಿರಬೇಕು ಹೊರತು ತಗೊಳ್ಳಾಗಿಲ್ಲ. ಆ ರೀತಿ ಮಣ್ಣು ನೋಡೋದಕ್ಕೆ ಅನಿಸುತ್ತೆ ಮೊದಲು, ಏನ್ರಿ ಒಂದು ತರ ಅನಿಸುತ್ತೆ ಅಂತಾರೆ, ತರ ಮೊದಲು ಹಾಗೆ ಅನಿಸೋದು. ನಿಧಾನ ಮಾಡಿದ ಮೇಲೆ ಗೊತ್ತಾಗುತ್ತೆ, ಇಡೀ ದೇಹಕ್ಕೆ ಶಿಫ್ಟ್ ಆಗುತ್ತೆ ಆ ಶಕ್ತಿಯನ್ನು ಪ್ರೊಡ್ಯೂಸಾಗತ್ತಲ್ಲ, ಆ ತಾಳ್ಮೆಯ ಶಕ್ತಿ ಇದೆಯಲ್ಲ, ಎಂಟೈರ್ ಬಾಡಿಗೆ ಶಿಫ್ಟ್ ಆಗುತ್ತೆ, ಎಂಟೈರ್ ಮೈಂಡಿಗೆ ಬರುತ್ತೆ. ಮುಂದೆ ಅವನು ಯಾವುದನ್ನೂ ಸಹಿಸತಕ್ಕಂಥ ಸಾಮರ್ಥ್ಯವನ್ನು ಪಡೀತಾರೆ. ಮಿಲಿಟ್ರಿಗೆ ಹೋಗಿ ಮೊದಲು ಎಂತ ಟ್ರೈನಿಂಗ್ ಕೊಡ್ತಾರೆ ಗೊತ್ತೇನೋ ಅವ್ರು, ಇಲ್ಲೋರ ಕಾರ್ಗಿಲ್ ಯುದ್ಧ ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ, ಪಾಪ ಸುಖ ಹಸಿಯಾಸ ಮರಿಕೊಳ್ಳಿ ಅಂತ ಮನಸ್ಸು ಬಿಟ್ಟಿದ್ರೆ ಅವ್ರು ಎಂದೆಂದೂ ಹೋಗಕ್ಕಾಗೋದು. ಅಲ್ಲ, ರಿಗರಸ್ ಟ್ರೈನಿಂಗ್ ಕೊಡ್ತಾರೆ. ಆ ರೀತಿ ಟ್ರೈನಿಂಗ್ ಕೊಟ್ಟಾಗ ಮಾತ್ರ ಅವನು ಸೈನಿಕನಾಗ್ತಾನೆ ಹೊರತು ಹಗಲು ರಾತ್ರಿ ಒಳ್ಳೆ ಕಸಗಸಿ ಪಾಯಸ ಕುಡಿದು ಮಾಡಿಕೊ ಅಂತ ಹೇಳಿದ್ರೆ ಯಾವನು ಸೈನಿಕನಾಗಲು ಸಾಧ್ಯ ಇಲ್ಲ. ಆ ತರಹ ನಾವು ವಿಶೇಷವಾದ ಏಕಾದಶಿ ಆದ ವ್ರತಗಳು ಅಂದ್ರೆ ಜೀವನದಲ್ಲಿ ಅದನ್ನು ನಾವಲ್ಲಿ ಯಾರು ಮಾಡಿ ಪಶುಗಳು ಮಾಡಬೇಕಾದನ ಸಾಧ್ಯ ಇಲ್ಲ. ತಿಳುವಳಿಕೆ ಇದ್ದವರು ತಾನೇ ಮಾಡಬೇಕು. ಅದನ್ನು ಮಾಡಿದರೆ ಒಳ್ಳೆ ಸಿದ್ಧಿ ಬರುತ್ತದೆ. ಕ್ಷಮಾವಾನ್ ಕ್ಷಮಿ ಅನ್ನೋದಕ್ಕಾಯ್ತು. ಮುಂದೆ ಹೇಳುತ್ತಾರೆ ಒಬ್ಬ ವಿಶೇಷವಾದ ರೀತಿಯಲ್ಲಿ ಭಗವಂತನ ಹಿರಿಮೆಯನ್ನು ಸಾರ್ತಕ್ಕಂಥ ಶ್ಲೋಕಗಳಿವೆಲ್ಲ ಕೂಡ. ಎಷ್ಟರ ಮಟ್ಟಿಗೆ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ಹೇಗಿರಬೇಕಂತ ಗೊತ್ತೇನು, ಸಂತುಷ್ಟ ಆದಷ್ಟು ತೃಪ್ತಿಯಿಂದ ಇರೋದನ್ನು ಕರಿಬೇಕು. ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯವೇ ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಮುಂದಿನ ಶ್ಲೋಕ ಈಗ ಒಂದೊಂದು ಕೇಳ್ತಾ ಹೋದ್ರೆ ಅದು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಎಷ್ಟು ಫಾಸ್ಟ್ ಆಗಿ ಚೇಂಜ್ ಆಗುತ್ತೆ ಗೊತ್ತಾ. ನಾವು ಮೊದಲು ಹಾಗಿದ್ದೀವಾ ಅಂತ ಅನಿಸ್ಬಿಡುತ್ತೆ, ಅಷ್ಟು ಚೇಂಜ್ ಆಗ್ಲಿಕ್ಕೆ ಬರ. ಅದನ್ನ ಜೀವನ ನಿತ್ಯ ಜೀವನದೊಳಗೆ ಇದು ಅಳವಡಿಸಿಕೊಳ್ಳೋದ್ರಿಂದ ಅದಕ್ಕಿಂತ ಬೇರೆ ತಪಸ್ಸೆ ಇಲ್ಲ ಅಂತ ಸಿದ್ಧಿ. ಸಂತುಷ್ಟ ಸತತಂ ಯೋಗಿ ಯಾವಾಗಲೂ ತೃಪ್ತರಾಗಿರೋದ್ರ ಅಭ್ಯಾಸ ಮಾಡಿ ಅಂತ ಹೇಳಿದ್ದಾರೆ. ಕೆಲವರಿಗೆ ಭಾರಿ ಕೊರಗು, ಅವರಿಗೆ ಎಷ್ಟು ಊಟ ಮಾಡಿರ್ತಾರೆ ದೊಡ್ಡೆಲ್ಲ ಕೂತಿರ್ತಾರೆ, ಯಾಕಂದ್ರೆ ಸಂಜೆ ಊಟಕ್ಕೆ ಏನು ಮಾಡಬೇಕೋ ಏನು, ಅದು ಆ ಥರ ಅವನು ಯೋಚನೆ ಆಗಲಿ. ಅವರು ಇವತ್ತೇನಾಯ್ತು ನಾಳೆ ಏನಾಗುತ್ತೋ ಏನು ಗೊತ್ತಿಲ್ಲ, ಆಗ ತುಂಬಿದೆ ಅಂತ ಮನೋಭಾವ ಇಲ್ಲೇ ಇಲ್ಲ ಅವರಿಗೆ. ಈ ರೀತಿ ಕೊರಗೋದು ಏನಂತ ಹೇಳಬೇಕು ಅವರಿಗೀಗ. ಅದಕ್ಕೆ ಹಾಕಿ ಅಭ್ಯಾಸ ಮಾಡಬೇಡಿ, ಸಂತುಷ್ಟ ತೃಪ್ತಿಯಿಂದ ಅಭ್ಯಾಸ ಮಾಡಿ ಅಂತ ಹೇಳಿದ್ದಾರೆ. ಮುಂದಿನ ಇವತ್ತು ಯಾವ ದೇವರು ಕೊಟ್ಟ ಲಾಜಿಕ್ ಇಷ್ಟೇ, ಇವತ್ತು ಊಟ ಎಲ್ಲಿಂದ ಸಿಗ್ತಾ ಇದೆ ನನಗೀಗ, ದೇವರು ಕೊಟ್ಟ ಅದೇ ದೇವರು ಬಚ್ಚೆ ಕೊಡ್ತಾರೆ, ಯಾಕೆ ಯೋಚನೆ ಮಾಡ್ತೀಯ ನೀನೀಗ. ಇವತ್ತು ಹೋಗೋದು ಸರ್ಕಾರಕ್ಕೆ ಹೋಗೋದು ನೋಡಿ, ತಿಂಗಳು ತಿಂಗಳು ತಮ್ಮ ಕೊಟ್ಟ ಸರಿ ಹೋಗೋದಿಲ್ಲ ನಮಗೆ, ಸರ್ವಿಸ್ ಬಿಡಿಸಿ ಸಂಬಳ ಇವತ್ತೇ ಕೊಟ್ಟುಬಿಡಿ ತೊಗೊಂಡೋಗ್ಬಿಡ್ತೇವೆ ಅಂತ ಹೇಳಿದಾಗ ಆಗತ್ತೆ. ಸಾಧ್ಯ ಇಲ್ಲ, ಒಂದು ತಿಂಗಳು ಸಂಬಳ ಮಾಡಿ ಹೇಗೆ ದುಡ್ಡು ತಗೋಬೇಕು, ಸಾಧನೆ ಮಾಡಿ ಸುಖ ಪಡಬೇಕೆ ಹೊರತು ಅವಸರ ಪಟ್ಟರೆ ಬರೋದಲ್ಲ. ಅದು ಅದಕ್ಕೆ ಯಾವಾಗಲೂ ತೃಪ್ತರಾಗಿರೋದನ್ನು ಕಲಿಬೇಕು. ದೊಡ್ಡ ಮನೆ ಇದೆಯೋ ತೃಪ್ತನಾಗಿರಿ, ಚಿಕ್ಕ ಮನೆ ಇದೆಯೋ ತೃಪ್ತನ, ಮನೆಯೇ ಇಲ್ಲೋ ಯೋಚನೆ ಮಾಡಬೇಡಿ. ನಾವು ತೃಪ್ತಿಯನ್ನು ಅಭ್ಯಾಸ ಮಾಡೋದು ನಮ್ಮ ಜನ ಸಾಧ್ಯವಾಗೇ ಇಲ್ಲ. ಅತೃಪ್ತಿಯನ್ನು ಅಭ್ಯಾಸ ಮಾಡುತ್ತೆ, ತಾವು ತುಂಬ ಚಿಕ್ಕ ಮನೆ ಇರುತ್ತೆ ಅಂತ ತಿಳ್ಕೊಳ್ಳಿ. ನಮಗೆ ಅನಿಸುತ್ತೆ ಏನ್ರಿ ಅವ್ರಿಗೆ ಅಂತ ದೊಡ್ಡ ಮನೆ ಎಷ್ಟು ನಾನು ದುಃಖ ಆಗೋದಿಲ್ಲ ಅಂತ ಕೇಳುತ್ತೆ. ನೀ ಅಷ್ಟಕ್ಕೆ ಯಾಕೆ ನೋಡ್ತೀಯ ನೀನೀಗ, ನಿನಗಿಂತ ದೊಡ್ಡ ಮನೆ ಬೇರೆಯವರಿಗಿದೆ ನನಗಿಲ್ಲ ಅಂತ ಕೊಡಗೋದ್ರ ಬದಲು ಮನೆಯೇ ಇಲ್ಲದವರಿದ್ದಾರಲ್ಲ ಅವರಿಗಿಂತ ಎಷ್ಟೋ ಮೇಲಲ್ವಾ, ಆ ಥರ ಯಾಕೆ ಯೋಚನೆ ಮಾಡಬಾರದು. ಅದನ್ನು ವೇದವ್ಯಾಸವರು ಹೇಳುತ್ತಾರೆ, ದುಃಖಿ ದುಃಖಾಧಿಕಂ ಪಶ್ಚೆ ಸುಖಿ ಸುಖಾಧಿಕಂ ತಥ. ನಮಗೆ ದುಃಖ ಬಂದ ಕಾಲಕ್ಕೆ ಮೇಲಿನವ್ರು ನೋಡಿ ಕೊರಗಬಾರದು, ನಾವು ನಮಗಿಂತ ಕೆಳಗಿನ ನೋಡಿ ಸಂತೋಷ ಪಡಿ ಅಂತ ಹೇಳುತ್ತಾರೆ. ಆ ದುಃಖ ನಮಗಿಲ್ಲವಲ್ಲ, ಸದ್ಯ ಇನ್ಕ್ರಿಮೆಂಟ್ ಬಂದಿಲ್ಲ ಅಂತ ಓಡಾಡ್ತಾನೆ, ಸಂಬಳನೇ ಬಂದಿಲ್ಲ ಅವನಿಗೆ, ಅವನಿಗಿಂತ ಎಷ್ಟೋ ವಾಸಿ ಅಲ್ಲ ನಾವು ಈ ಮಧ್ಯೆ, ಸಂಬಳನೇ ಬಂದ ಇನ್ಕ್ರಿಮೆಂಟ್ ಬರೋದ್ರ ವಾಸಿ ಅಲ್ಲ, ಕೆಲಸನೇ ಕಳ್ಕೊಳ್ಳೋದ್ರಿಂದ ಪರಿಸರವೂ ಇದೆ ಒಬ್ಬರಿ ಪಾಪ, ಇವನಿಗೆ ಪರಮ ನನಗೆ ಪ್ರಮೋಷನ್ ಕೊಡಲಿಲ್ಲ ಅಂತ ಏನು ಮಾಡಬೇಕು ಇವನಿಗೀಗ, ತಪ್ಪೇ ಪ್ರಮೋಷನ್ ಬಂದಿಲ್ಲ ನಿಜನೇ. ಅದನ್ನು ಒಂದೇ ಆಸ್ಪೆಕ್ಟ್ ಮಾತ್ರ ನೋಡಬಾರದು, ದುಃಖದ ಹಿನ್ನೆಲೆ ಸುಖ ಕಾಂಡಕ್ಕೂ ಬರುತ್ತೆ. ತಮಾಷೆ ಏನು ಗೊತ್ತಾ, ಎಂಥ ಸುಖದ ಹಿನ್ನೆಲೆಯಲ್ಲೂ ದುಃಖ ಕಾಂಡಕ್ಕೂ ಬರುತ್ತೆ, ಎಂಥ ದುಃಖದ ಹಿನ್ನೆಲೆ ಸುಖ ಕಾಂಡಕ್ಕೂ ಬರುತ್ತೆ, ಇದು ತಮಾಷೆ ಅಂತ ಕೇಳಿದ್ವಿ. ಎಂಥ ಸುಖದಲ್ಲೂ ಕೂಡ ದುಃಖದ ಒಂದು ಆ್ಯಂಗಲ್ ಇದೆ, ಎಂಥ ದುಃಖದಲ್ಲೂ ಸುಖದ ಒಂದು ಆ್ಯಂಗಲ್ ಇದೆ. ಅದನ್ನ ನೋಡ್ಬೇಕಾದ್ರೆ ಯಾವ ಕಡೆ ನೋಡ್ಬೇಕು ನಾವು, ಅದನ್ನ ಸುಖದ ಕಡೆ ನೋಡ್ಬೇಕೆ ಹೊರತು ದುಃಖದ ಕಡೆ ನೋಡ್ಲಿಕ್ಕೆ ಹೋಗಬೇಡಿ. ಸಂಸಾರ ಇರೋದೇ ದುಃಖದ ಕಡೆ, ಆದ್ರಿಂದ ಆ ಕಡೆ ನೋಡಿದ್ರೆ ಡೇಂಜರ್ ಇದೆ. ಸುಖದ ಕಡೆ ನೋಡಿ ಅಭ್ಯಾಸ ಮಾಡಿ. ಘಾಟಕ್ಕೆ ನೋಡ್ತಾರೆ ಗಾಬರಿ ಆಗಿಬಿಡುತ್ತೆ ನಮಗೆ, ಹೇಗೆ ಇಳಿಯೋದು ಅಂತ ಹೇಳಿಬಿಟ್ಟು ಅವ್ ಏನ್ ಮಾಡ್ಬೇಕು ನಾವಾಗ, ದಾರಿ ನೋಡ್ಕೊತಾ ಹೋಗಿ, ಯೋಚನೆ ಇಲ್ಲ, ಬರೀ ಹಾಗೆ ಹೇಳ್ಕೊಂಡು ಬಿದ್ದು ಹೋಗ್ಬಿಡ್ತೀರ ಅಷ್ಟೇ. ದಾರಿ ಸುತ್ತದಾ ಸುತ್ತ ಹೋಗ್ತಾ ಇರುತ್ತೆ, ತವರು ಸಿಕ್ಕವಾಗಿ ಬಂದ್ಬಿಡ್ತೀರ ಆಮೇಲೆ. ಅಕಸ್ಮಾತ್ ನೋಡಿ ಇದ್ದಕ್ಕಿಂತ ಗಾಬರಿ ಆಗ್ಬಿಟ್ಟು ಅಲ್ಲಿ ದಬಾತ್ ಬಿದ್ದುಬಿಟ್ಟು ಹೊರಟೋಯ್ತು ಅಷ್ಟೇ. ಕೆಮ್ಮ ಅದಾಗಬಾರ್ದು, ಬೆಟ್ಟದ ಮೇಲೆ ಹೋದ ನಮಗೆ ಇಳಿಲಕ್ಕೊಂದು ದಾರಿ ಇದ್ದೇ ಇರುತ್ತೆ. ಕಷ್ಟ ಕೊಟ್ಟ ದೇವರು ಪರಿಹಾರದ ಮಾರ್ಗ ತೋರಿಸೇ ಇರ್ತಾನೆ, ಯೋಚನೆ ಮಾಡಬೇಕಾಗಿಲ್ಲ. ಸುಖ ಕೊಟ್ಟ ದೇವರು ಎಚ್ಚರಿಕೆಯನ್ನು ಮುಂದೆ ಇಟ್ಟಿರ್ತಾನೆ. ಆದ್ದರಿಂದ ನಾವು ಸುಖ ಪಡಬೇಕಾಗಿಲ್ಲ, ಅತೃಪ್ತಿ ಪಡಬೇಕಾಗಿಲ್ಲ, ದುಃಖಕ್ಕೆ ಕೊರಗಬೇಕಾಗಿಲ್ಲ. ಆದ್ದರಿಂದ ಸಂತುಷ್ಟ ಸತತಂ ಯೋಗಿ ಎದುರಿರ್ತಾರೆ. ಒಮ್ಮೊಮ್ಮೆ ಸಂತೋಷ ಪಟ್ಟರೆ ಸಾಲದು ಅಲ್ಲ, ಸತತಂ ಸಂತುಷ್ಟ ಯಾವಾಗಲೂ ಸಂತೋಷವಾಗಿರಬೇಕು. ಇಷ್ಟ ಅಭ್ಯಾಸ ಮಾಡಿಬಿಟ್ರಾಯ್ತಲ್ಲ ಹಾಗಿದ್ರೆ ಶಾಸ್ತ್ರ ಯಾಕೆ ಓದಬೇಕು ಅಂದ್ರೆ? ಅದು ಭಗವಂತ ಹೇಳ್ತಾರೆ, ಯೋಗಿ ಯೋಗಿಗಳಿಗೆ ಮಾತ್ರ ಸಾಧ್ಯ, ಎಲ್ಲರಿಗೂ ಸಾಧ್ಯವಾಗೋದೇ ಇಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಿತ್ತು, ವಾರಕ್ಕೆ 30-60 ಊಟ ಮಾಡಿದರೂ ಕೂಡ ಸುಖವಾಗಿರ್ತಿದ್ರ, ಏನು ಯೋಚನೆ ಇಲ್ಲ ಅವರಿಗೆ. ಅವ್ರಿಗೆ ತಿದ್ದಿದ್ರ ಫಲ, ಅವ್ರ ಹೆಸರು ಹೇಳಿದವ್ರು ಯೋಚನೆ ಇಲ್ಲ, ಆ ಮಟ್ಟವನ್ನು ಮುಟ್ಟಿದ್ರು ಕೊನೆ. ಆ ದೊಡ್ಡ ತಪಸ್ಸಾಯ್ತದ. ಇವತ್ತು ನಮಗೇನೋ ದೇವರು ಕಷ್ಟ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ, ನಮಗೆ ತುಂಬಾ ಸಂತೋಷ ಪಡ್ಬೇಕಂತ ಯಾಕೆ ಗೊತ್ತಾ? ಒಳ್ಳೆ ತಪಸ್ ಮಾಡಿಸ್ತಿದ್ದಾನೆ ಅಂತ ಅರ್ಥ ಅಂತ. ಒಳ್ಳೆ ತಪಸ್ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಈ ರೀತಿ ನಮ್ಗೆ ಅಭ್ಯಾಸ ಬಂದ, ಅದಕ್ಕೆ ದಾಸರ ಹೇಳ್ತು ಕುಂತಿದೇವ್ ಹೇಳ್ತಾರೆ, ನಾರಾಯಣ ಇಂಥ ಕಷ್ಟ ಬೇಕಾದಷ್ಟು ಕೊಡೋರು ಯೋಚನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಮ್ಯ ಸ್ಯಾತ್ ಅಪುರರ್ಭವ ದರ್ಶನಂ. ಎಷ್ಟು ಬೇಕಾದ್ರೂ ಕೊಡು, ಒಂದು ಮಾಡುವ ಅಷ್ಟೇ. ನಿನ್ನ ನೆನಪು ಮಾತ್ರ ಸದಾ ಇರಲಿ, ವಿಸ್ಮರಣೆ ಮಾತ್ರ ಕೊಡಬೇಡ, ಬೇಕಾದ ಮಾಡ್ತೇನೆ ನಾನು. ಅದಕ್ಕೆ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ. ಮನಸ್ಸನ್ನು ಮನಸ್ಸು ಸಂಬಂಧ ಏನ್ ಮಾಡುತ್ತೆ ಗೊತ್ತಾ? ಟೆಂಪ್ ಮಾಡಿಸುತ್ತ. ನೋಡಯ್ಯ ಅವ್ನು ಹೇಗಿದ್ದಾನೆ ನೋಡು ಅಂತ ಅಸೂಯೆ ಪಡ್ಸಕ್ ಹೋಗುತ್ತೆ. ನಾವೇನ್ ಮಾಡ್ಬೇಕು ಗೊತ್ತಾ? ಹೋಗ್ಬಾರ್ದು, ಸುಮ್ಮನೆ ರಯ್ಯ ಸಾಕು ಅಂತ ನಿಲ್ಲಿಸ್ಬೇಕು. ಯಾಕಬೇಡ ಯೋಚನೆ ಮಾಡಕ್ಕೆ ನನಗೆ ಗೊತ್ತು ಹೇಳ್ಕೊಂಡು, ಹೇಗೆ ಕೆಟ್ಟ ವ್ಯಕ್ತಿ ಏನಾದರೂ ಅಲ್ಲಿ ಬಾ ಇಲ್ಲಿ ಬಾ ಅಂತ ಕರೆದಾಗ ಬರೋದಿಲ್ಲ ಅಂತ ಹೊರಗಡೆ ಮಾಡ್ತೇವಲ್ಲ, ಮನಸ್ಸೇ ಮಿಸ್ಗೈಡ್ ಮಾಡುತ್ತೆ ಎಷ್ಟೋ ಸಲ. ಅದು ಯಥಾತ್ಮ ಅದನ್ನು ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ. ಏಕಾಚಿ ಉಪಾಸ ಹೊರಟಿರ್ತಾನೆ, ನೋಡ್ತಾನೆ ಎಲ್ಲರೂ ಒಳ್ಳೆ ಹುಳಿಯನ್ನ ಊಟ, ಅದು ಈರುಳ್ಳಿ ತಿನ್ನದಾ ಕೂತ್ಬಿಟ್ಟಿರ್ತಾರೆ, ನೋಡ್ತಾನೆ ತಡಿಲಿಕ್ಕಾಗೋದಿಲ್ಲ ಅವನಿಗೆ. ನನಗೇನು ಗ್ರಾಚಾರ ಆಚಾರ ತಿಂತ ಇರಬೇಕಾದ್ರೆ ನಾನು ಯಾರು ಸುಮ್ಮನೆ ಕಷ್ಟಪಡ್ತೇನಲ್ಲ ಅಂತ ಹೇಳ್ಬಿಟ್ಟು ಹೋ ನನಗೆ ಹಾಕ್ಬಿಡಿ ಅಂತ ಹೋಗ್ಬಿಡ್ತಾರೆ. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ, ಯಥಾತ್ಮ ನಿಗ್ರಹ ಮಾಡೋ ಕಾಲಕ್ಕೆ. ಅವರು ತಿಂತ ಇದ್ದಾರೆ, ತಿಂದದಷ್ಟೇ ನೋಡ್ತೀಯ ಹೊರತು ಮುಂದೇನಾಗುತ್ತೆ ನೋಡ್ತಾ ಇಲ್ವಲ್ಲ ನೀನೀಗ. ಅಂತ ತಿಂದ ಮುಂದೆ ಗತಿ ಏನಾಗುತ್ತೆ? ಪಾಪಗಳ ರಾಶಿಯನ್ನೇ ತಿಂತ ಇದ್ದಾರಲ್ಲ, ಯಾಕೆ ಯೋಚನೆ ಮಾಡ್ತೀಯ? ನೀನು ನಿಗ್ರಹ ಮಾಡ್ಕೋ ಮನಸ್ಸನ್ನು, ಅದನ್ನು ಯೋಚನೆ ಮಾಡಬೇಕು. ಆ ಕಾಲದೊಳಗೆ ಭಾರಿ ಹುಷಾರಾಗಿರಬೇಕು. ಯಥಾತ್ಮ ಮುಂದೆ ಹೋಗ್ತಿರ್ಬೇಕಾಗುತ್ತೆ. ಸಿಗ್ನಲ್ ಕೊಟ್ಟಿಲ್ಲ ಅವಸರ ಪಟ್ಟು ಏನಾಗುತ್ತೆ? ಈಗ ಕೇಸ್ ಬುಕ್ ಮಾಡ್ತಾನೆ ಅಷ್ಟೇ. ಆದ್ರೆ ಸಿಗ್ನಲ್ ಕೊಡೋರಿಗೆ ಕಾಯ್ಬೇಕು ನಾವು. ಅಲ್ರಿ ಎತ್ತಿರು ಗಾಡಿ ಮುಂದೆ ಹೋಗ್ಬಿಡ್ತು, ನಾನು ಕಾರ್ಲ ಕೂತ್ರೆ ಸುಮ್ಮನೆ ಕೊಡೋದ ಅಂತ ಕೂಡ ಏನ್ ಮಾಡ್ಬೇಕು? ಅದಕ್ಕೀಗ ಎತ್ತಿರು ಗಾಡಿ ಮುಂದೆ ಹೋಯ್ತು ಅಂತ ಸೈಕಲ್ ಮುಂದೆ ಹೋಯ್ತು ಅಂತ ಕಾರ್ಲ ಕೂತ ಮುಂದೆ ಹೋಗಕ್ಕಾಗತ್ತಾ? ಆದ್ರೆ ಅವನ್ ಬಿಟ್ಟ ಇವನೋದ್ರೆ ಹೇಳದಾಗ್ತಾನೆ ತಕ್ಷಣ. ಆ ದೃಷ್ಟಿಯಿಂದ ಇನ್ನೊಬ್ರು ಏನೋ ಮಾಡ್ತಾರೆ ಅಂತ ನಾವು ಮಾಡಕ್ ಹೋಗ್ಬಾರ್ದು. ನಾವೇನ್ ಮಾಡ್ಬೇಕೋ ಅದನ್ನ ಮಾಡ್ಬೇಕಷ್ಟೇ. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ. ಇಲ್ಲಿ ನ್ಯಾಕಿಂಗ್ ದೃಢ ನಿಶ್ಚಯ, ನಿಶ್ಚಯ ಮಾಡ್ತಾ ಸ್ವಲ್ಪ ಹೊತ್ತು ಚೇಂಜ್ ಮಾಡ್ಕೊಂಡ್ಬಿಡ್ತ. ಏಕಾಚೆ ಮಾಡಲೇಬೇಕು, ಕೂತ್ಕೊಂಡ 10 ಗಂಟೆವರೆಗೆ ನೋಡ್ದ, ಯಾಕೋ ಎಡವಟ್ಟಾದ ಕಾಡತ್ತೆ, ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಮಾಡ್ತೀನಿ ಅಂತ ಬಿಟ್ಬಿಡ್ತಾರೆ ಮುಂದೆ. ಹಾಗೆ ಮಾಡಿ ಇವತ್ತೇ ಮಾಡಿಯೇ ಮಾಡ್ತೇನೆ, ಏನಾಗುತ್ತೆ ನೋಡೋಣ, ಸತ್ತು ಹೋಗ್ಬಿಡ್ತೇನ ಆಗ್ಲಿ ನೋಡೇ ಆಗುತ್ತೆ. ದೇವರಾಣಿ ಸಾಗಿದಿಲ್ಲ ಮತ್ತೆ, ಬಟ್ ನಿಶ್ಚಯ ಮಾಡ್ಬೇಕು ಏನಾಗುತ್ತೆ ನೋಡೋಣ. ದೃಢ ನಿಶ್ಚಯ ಯಾರಿಗಿಲ್ಲ ಎಂದು ಸಾಧನೆ ಮಾಡಕ್ ಬರೋದಿಲ್ಲ ಅವರಿಗೆ. ಅದಕ್ಕೆ ನಿಶ್ಚಯ ಇದ್ರೆ ದೃಢ ನಿಶ್ಚಯ ಪ್ರಾಯರ ಅರ್ಥ ಬರೀತಾರೆ. ಅಪ್ರಾಮಾಣ್ಯ ಶಂಕ ಅಕಳಂಕಿತವಾದ ನಿಶ್ಚಯ ಆಗಬೇಕು. ನಾವು ಹಿಡಿದಂತಹ ದಾರಿಯ ಒಳಗೆ ಸ್ವಲ್ಪ ಕೂಡ ನಮಗೆ ಶೇಕ್ ಆಗಬಾರದು. ಸ್ವಲ್ಪ ಶೇಕ್ ಆದರೂ ಕೂಡ ಸರಿ ಇಲ್ಲ ಅಂತ ಅರ್ಥ, ನಮ್ಮ ಮಾರ್ಗ ಸರಿ ಇಲ್ಲ ಅಂತ ಅರ್ಥ. ಆದ್ದರಿಂದ ಸತತಂ ಯೋಗಿ ವ್ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಮೈಯರ್ಪಿತ ಮನೋಬುದ್ಧಿ, ನನ್ನಲ್ಲಿ ಮನಸ್ಸು ಹಾಕಬೇಕು, ನನ್ನ ಬುದ್ಧಿ ಹಾಕಬೇಕು. ಅವನು ನನ್ನ ಭಕ್ತ, ಅತ್ಯಂತ ಪ್ರಿಯರಾದ ಭಕ್ತ. ದೇವರು ನಮ್ಮನ್ನು ಜನ ಹೇಳಿ ಇಷ್ಟೆಲ್ಲ ಮಾಡಿ ಯಾರು ಮೆಚ್ಚುತ್ತಾರೆ ಅಂದ್ರೆ, ದೇವರಿಗೆ ನಾನು ಮೆಚ್ಚುತ್ತೇನೆ, ಉಳಿದವರು ಯಾಕೆ ಮೆಚ್ಚಬೇಕು ಅಂತ ಕೇಳ್ತಾ. ದೇವರು ಮೆಚ್ಚಬೇಕು, ಕಂಡವ್ರು ಮೆಚ್ಚಿ ಏನ್ ಮಾಡ್ತಾರೆ ನಮಗೆ? ಜನ ಮೆಚ್ಚಿ ಉಪಯೋಗ ಇಲ್ಲ, ಜನಾರ್ದನ ಮೆಚ್ಚಬೇಕು. ಆದ್ದರಿಂದ ಯೋ ಮದ್ಭಕ್ತ ಸಮೇ ಪ್ರಿಯ, ಈ ರೀತಿ ಇರ್ತಾರಲ್ಲ ಅವನು ನನ್ನ ಭಕ್ತ, ಅವನು ನನಗೆ ಪ್ರಿಯ. ಉಳಿದವರೆಂದು ಯೋಚನೆ ಮಾಡಬೇಡಿ. ಇವನ್ ನಿತ್ಯ ಜೀವನಕ್ಕೆ ಬೇಕಿದೆ, ಒಂದು ಪರಲೋಕಕ್ಕೆ ಹೋಗಕ್ಕೆ ಎಷ್ಟು ಬೇಕಲ್ಲ, ಹ್ಯಾಪಿ ಲಿವಿಂಗ್ ಇವೆಲ್ಲ ಬೇಕೇ ಬೇಕಿದೆ. ಪ್ರತಿನಿತ್ಯ ಇದನ್ನು ಅಳವಡಿಸಿಕೊಂಡ ಅಂತ ಕೇಳಿದರೆ ಎಷ್ಟು ಸುಖ ಮನುಷ್ಯ ಬದುಕ್ತಾನೆ ಗೊತ್ತೇನು? ನಮ್ಮ ಕೊರಗು ನಾವು ದುಃಖ ಪಡ್ತಿರೋದು ಯಾತಕ್ಕೆ ಗೊತ್ತಾ? ವಸ್ತು ಇಲ್ಲ ಅಂತಲೇ ದುಃಖ ಬರೋದಿಲ್ಲ. ಆಕ್ಚುಲಿ ಕೂಡ ನಮ್ಗೆ ಏನಾಗಿದೆ ಗೊತ್ತೇನು? ವಸ್ತು ಇಲ್ಲ ಅನ್ನೋ ಕೊರಗಿದೆಯಲ್ಲ, ಅದನ್ನ ನಮ್ಮನ್ನು ಹಾಳು ಮಾಡಿಬಿಡ. ವಸ್ತು ಇಲ್ಲದ ಹೊರ ತರ್ಕೋತಾರೆ ಮನುಷ್ಯ, ಆ ಕೊರಗನ್ನು ತರ್ಕೊಳ್ಳೋದಕ್ಕಾಗೋದಿಲ್ಲ. ಆ ಭಾವನೆ ಬಿಟ್ಟುಕೊಂಡ್ರೆ ಮುಗಿದೋಯ್ತು ಅಷ್ಟೇ. ಯೋ ಮದ್ಭಕ್ತ ಸಮೇ ಪ್ರಿಯ, ಮುಂದೆ ಹೇಳ್ತಾನೆ, ಯಸ್ಮಾನ್ ನೋದ್ವಿಜತೆಯೇ ಲೋಕ, ಲೋಕಾನ್ನೋದ್ವಿಜತೆ ಚಯ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋಯ ಸಚಮೇ ಪ್ರಿಯ. ಪರಮಾತ್ಮ ಎಷ್ಟು ಚೆನ್ನಾಗಿರೋ ಮಾತುಗಳು. ಯಸ್ಮಾನ್ ನೋದ್ವಿಜತೆ ಲೋಕ, ಯಾರಿಂದ ಜನ ಉದ್ವೇಗಕ್ಕೊಳಗಾಗೋದಿಲ್ಲ. ಲೋಕಾನ್ನೋದ್ವಿಜತೆ ಚಯ, ಲೋಕದಿಂದ ಯಾವನು ತಾನು ಉದ್ವೇಗಕ್ಕೊಳಗಾಗೋದಿಲ್ಲ. ನೋಡಿ ಎರಡು ಮುಖ ಇದೆ. ಜನಗಳು ಏನೋ ಅಂತಾರೆ, ನಿಶ್ಚಿಂತೆಯಾಗಿರಬೇಕು. ಅವ್ರು ನಾವೇನೋ ಮಾಡಬೇಕು, ಜನಗಳನ್ನ ಟೆನ್ಷನ್ ಕ್ರಿಯೇಟ್ ಮಾಡಬಾರ್ದು. ಎರಡು ಮುಖ ಇದೆ. ಜನಗಳ ಏನೋ ಒಂದು ಕೀಟಲೆಗಳಿಂದ ನಾ ಮನಸ್ಸು ಕೆಡಿಸ್ಕೋಬಾರದು, ಮತ್ತೆ ಇನ್ನೊಬ್ಬರು ಮನಸ್ಸು ಕೆಡಿಸಕ್ಕೆ ನಾವು ಹೋಗಬಾರ್ದು. ಎರಡೆರಡು ಆಗಬೇಕು. ಇನ್ನೊಬ್ಬರು ಮಾಡುವ ತಪ್ಪುಗಳಿಂದ ಅವನೇನ್ರಿ ಹೀಗಂದು ಬಿಡೋದಾನವನು ಅಂತ ಹೇಳ್ತಾನೆ. ಅಲ್ಲ ಅವನಂದ ನೀನ್ಯಾಕೆ ಯೋಚನೆ ಮಾಡ್ತೀಯ? ಅವನಂದ ಅಷ್ಟೇ, ನೀನ್ ಮನಸ್ಸು ಹೆಚ್ಚಿಕೊಳ್ಳೋಕೆ ಹೋಗ್ಬೇಡ ಅದನ್ನ. ಅವ್ನ ಬುದ್ಧಿ ಇಲ್ಲ ಅಂದ ನೀನ್ಯಾಕೆ ಯೋಚನೆ ಮಾಡ್ಬೇಕದನ್ನ? ಬಿಟ್ಬಿಡ ಅದನ್ನ, ಮುಗಿದೋಯ್ತು. ಇಲ್ಲ ಇಲ್ಲ, ನನಗಂದ ನನ್ನ ಮನಸ್ಸು ಕೆಡಿಸಿ ನಾನು ಅವನ ಮನಸ್ಸು ಕೆಡಿಸೇ ಕೆಡಿಸ್ತಾರೆ, ಬಿಡೋದಿಲ್ಲ. ಇಷ್ಟರ ಮಾಡೇ ಮಾಡ್ತೇನೆ, ಆ ಭಾವನೆ ಬೇಡ. ಲೋಕಾನ್ನೋದ್ವಿಜತೆ ಚಯ, ನಿನ್ನಿಂದ ಜನ ಕೊರಗಬಾರದು, ಜನಗಳಿಂದ ನೀನು ಕೊರಗಬಾರದು. ಆ ರೀತಿ ಬದುಕಿದ್ರೆ ಅವನು ಭಗವದ್ಭಕ್ತ ಅಂತ ಕರೀತಾರೆ. ಸತ್ ಮನುಷ್ಯ ಆಗಲ್ಲ, ತಾನೂ ಕೊರಗ್ತಾನೆ ಬೇರೆಯವ್ರನ್ನು ಕರೆಸಿ ಬಿಡ್ತಾನೆ. ಆದ್ದರಿಂದ ಬಹಳ ದುಃಖ ಆಗುತ್ತೆ. ಇನ್ನೊಬ್ಬರು ನಮ್ಮಿಂದ ಹೆದರ್ತಾರೆ ಅಂಜುತ್ತಾರೆ ಅಂದ್ರೆ ನಮ್ಮ ಜೀವನ ನಿರರ್ಥಕ ಅಂತ. ಕೆಲವರಿರ್ತಾರೆ, ಏನ್ರಿ ನೀವು ಬಂದ್ರೆ ಜನ ಗಣ ನಡೆಯ ಬಿಡ್ತಾರೆ ಅಂತ ಕೇಳಿದ್ರೆ ಕಡೆ ಭಾರಿ ಖುಷಿ. ಹೌದಾ, ಹೆದರ್ತಾರಾ? ಬುದ್ಧಿ ಬರಬೇಕು ಅವರಿಗೆ, ನೋಡಿ ಬರೀ ಬರ ನಾನು ಗಮ್ ತಗೊಂಡೆ ಬರ್ತೇನೆ ಅಂತ ಹೇಳ್ತಾರೆ. ಇದು ಟೆರರಿಸ್ಟ್ ಕೆಲಸ ಇದು ಅಂದ್ರೆ ಡೋಂಟ್ ಬಿ ಎ ಟೆರರಿಸ್ಟ್ ಅಂತ ಭಗವಂತ ಹೇಳ್ತಾರೆ. ಉದ್ಯೋಗ ಉಂಟು ಟೆರರಿಸ್ಟ್.